ಬೇಕಿರೋ ಎಂತೆಂತ ಪ್ರಶ್ನೆ ತಲೆಗೆ ಹೊಳಿತಾರೆ, ಲೆಕ್ಕ ಹಾಕಿರೋಣ. ಗೀತಾ ಮನೆಗೆ ಇಟ್ಕೋಬಾರದಂತೆ, ಇನ್ನು ಗೀತಾ ಫೋಟೋ ಮನೆಯಲ್ಲಿ ಹಾಕೋಬಾರದಂತೆ, ಯಾರ ಕೇಳಿ? ಗೀತಾ ಉಪದೇಶ ಚಿತ್ರ ಹಾಕೋಬಾರದಂತೆ. ಯುದ್ಧದ ನೋಡಿದ್ರೆ ಅದೊಂದು ಯಾವ್ದೋ ಬಾಬನ್ ಫೋಟೋ ಹಾಕೊಂಡಿರ್ತಾನೆ ಅಂದ್ಬಿಟ್ಟು ಎಂತ ಮೂರ್ಖರಿರ್ತಾರೆ ಅಂದ್ರೆ. ಎಷ್ಟು ತಲೆ ಕೆಟ್ಟಿದೆ ಜನಗಳು ಅಂದ್ರೆ ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಎಲ್ಲಿಂದ ವೀರ ಸಣ್ಣವರೆಲ್ಲ ಮತ್ತೆ ಯಾವ್ದೋ ದೊಡ್ಡ ದೊಡ್ಡ ಕೋರ್ಸ್ ಒಂದು ಕೆಲಸ ಮಾಡ್ತಿರ್ತಾರೆ, ಮತ್ತೆ 56,000 ಸಂಬಂಧ ತಗೋತಿರ್ತಾರೆ ಅಂದ್ರೆ ಎಷ್ಟು ಬುದ್ಧಿ ಕಡಿಮೆ ಆಗಿದೆ ಯೋಚನೆ ಮಾಡಿ. ಅದನ್ನು ಮಹಾಭಾರತವನ್ನು ಇಂಥ ಜನ ನೋಡೋದಿಲ್ಲಿ, ಅದನ್ನು ನೋಡೋದಿಲ್ಲಿ. ಮಹಾಭಾರತ ಇಟ್ಕೋಬೇಕು ಅಂತ ಕೇಳಬೇಡಿ, ಇಟ್ಕೊಳ್ಳೋ ಮನೆಯೇ ಅಲ್ಲ ಅದು. ಮಹಾಭಾರತ ರಾಮಾಯಣ ಇತ್ಯಾದಿ ನಿಮ್ಮ ಮನೆ ರಾಮಾಯಣ ಆಗ್ತದೆ ಅಂತ ಅರ್ಥ. ರಾಮಾಯಣ ಇಲ್ಲಾದ್ರೆ ಮನೆ ರಾಮಾಯಣ ಆಗ್ತದೆ. ಮಹಾಭಾರತ ಇದ್ರೆ ಕುರುಕ್ಷೇತ್ರ ಅಂತ ತಿಳ್ಕೊಂಡಿದ್ದಾರೆ. ಮಹಾಭಾರತ ಇಲ್ಲದವರು ಕುರುಕ್ಷೇತ್ರ ಆಗ್ತದೆ ಮನೆಯೊಳಗೆ ಅಂತ ತಿಳ್ಕೋಬೇಕೆ ಹೊರತು ಅದು ಔಷಧಿ. ಅದು ಒಂದು ಎಷ್ಟೋ ಜನ ಎಷ್ಟು ಬುದ್ಧಿವಂತರು ಅಂದ್ರೆ ಕೆಲ ಔಷಧಿ ಇಟ್ಕೊಂಡ್ಬಿಟ್ಟಿರ್ತಾರೆ, ರೋಗ ಇರೋದಿಲ್ಲ, ಅಕಸ್ಮಾತ್ ಬಂದ್ರೆ ಇರಲಿ ಅಂತ ಹೇಳಿಬಿಟ್ಟು. ಈ ರೋಗ ಬರೋ ಗ್ಯಾರಂಟಿ ನಿಮಗಿದೆ, ನಿಮಗೆ ಸತ್ತೋಗೋದು ಗ್ಯಾರಂಟಿ ಏನಿಲ್ಲ, ಡೌಟ್ ಇದೆ ನಿಮ್ ಬಗ್ಗೆ ಯೋಚನೆ ಮಾಡಿ. ಇವತ್ತು ನಮ್ಮ ಹಿಂದೆ ಯಾವುದೂ ಬರೋದಿಲ್ಲ, ಮನೆಯಲ್ಲಿ ಮಹಾಭಾರತ ಇಟ್ಕೊಂಡಿದ್ದ ಅಂತ ಪುಣ್ಯನೇ ಸಾಕು. ಅಷ್ಟೇ ದೇವತೆಗಳು ವಾಸ ಮಾಡಿದ್ರು ಅಂತ ಅರ್ಥ. ರಾಮಾಯಣ ಅಂತ ಬರೀ ಅಕ್ಷರಗಳಲ್ಲವು, ಸರಸ್ವತಿ ಅನೇಕ ರೂಪಗಳು ಭಗವತ್ ರೂಪಗಳು ಅದರಲ್ಲಿರುತ್ತೆ. ಅಷ್ಟರಕ್ಕೆ ಮನೆಯಲ್ಲಿ ಅವಕಾಶ ಕೊಟ್ಟಂತೆ ಲೆಕ್ಕ ಇಟ್ಕೊಂಡು ಪೂಜೆ ಮಾಡಿದ್ರೆ ನಮ್ಮನ್ನು ಕಾಪಾಡದೇ ಇರುತ್ತೆ. ಅದನ್ನ ಸರ್ವಮೂಲ ಗ್ರಂಥಗಳು ಮೊದಲಾದ ಗ್ರಂಥಗಳು ಅಂದ್ರೆ ಮೊದಲು ಇರಬೇಕವೆಲ್ಲ ಕೂಡ. ಇರಬೇಕಂತ ಕೇಳಬೇಡಿ, ಇಲ್ಲದೆ ಹೋದ್ರೆ ಅದಕ್ಕಿಂತ ದೊಡ್ಡ ಪಾಪ ಇಲ್ಲ ಅಂತ ತಿಳ್ಕೊಂಡ್ಬಿಡ್ಬೇಕಷ್ಟೇ. ಅಂತ ಮಹಾಭಾರತವನ್ನ ಇವತ್ತರ ಉಳಿಸ್ಕೊಂಡು ಬಂದಿದ್ದೇವೆ. ಎಷ್ಟು ಜನ ಹೋಗಲಾಡಿಸ್ಬೇಕು ಟ್ರೈ ಮಾಡ್ತಾರೆ, ಹೋಗ್ಲಿ ಹೋಗ್ಲಿ ಅಂತೇಳಿ, ಉಳ್ಕೊಂಡೇ ಉಳ್ಕೊಳ್ಳುತ್ತ. ಯಾತಕ್ಕೆ ಆ ಶಕ್ತಿ ಅದಕ್ಕಿದೆ, ಯಾವುದಕ್ಕೆ ಸ್ವಂತ ಶಕ್ತಿ ಅದನ್ನ ಯಾರು ತೆಗಲಕ್ಕಾಗೋದಿಲ್ಲ. ನೀವು ಹೈಲಿ ಬ್ಯಾರಿಕೇಡ್ ಇದ್ದವನ್ನ ಹಿಂದಕ್ಕೆ ಹಾಕ್ಲಿಕ್ಕೆ ಬರೋದಿಲ್ಲ. ಎಂಥ ರಿಸರ್ವೇಷನ್ ಮಧ್ಯೆ ತಿರ್ಕೋಬೇಕಾಗ್ತದೆ ಅವ್ರು, ಇಲ್ಲರೂ ಇವ್ರಿಗೆ ಮರ್ಯಾದೆ ಹೋಗೋ ಪ್ರಸಂಗ ಬರುತ್ತೆ. ಮಹಾಭಾರತ ರಾಮಾಯಣಗಳಂತಹ ಗ್ರಂಥಗಳು ತಾತ್ಕಾಲಿಕ ಧರ್ಮ ಹೇಳೋದಿಲ್ಲ. ಧರ್ಮಾನ್ ವಕ್ಷೇಹಿ ಶಾಶ್ವತಾನ್, ಶಾಶ್ವತ ಧರ್ಮಗಳನ್ನು ಹೇಳ್ತಾ ಇದ್ದೇವೆ ಅಂತ ನಿದರ್ಶನ. ಇದೆಲ್ಲ ಹಿನ್ನೆಲೆ ನೋಡಿದಾಗ ಮುಂದೆ ಅವ್ರು ಮಾಡೋ ಸ್ವಲ್ಪ ಮಾತಾಡೋದಿಲ್ಲ. ಮತ್ತೆ ಮಹಾಭಾರತದಲ್ಲಿ ಭೀಷ್ಮರ ಉಪದೇಶ ಸಿಂಹಪಾಲ, ಅದು ಒಂದು ಬಹುಭಾಗ ಮುಂದಿನ ಈ ಪರ್ವಗಳ ಮುಂದಿನ ಬಹುಭಾಗ ಇರೋದೆಲ್ಲ ಭೀಷ್ಮರ ಉಪದೇಶದಲ್ಲೇನೆ. ಅಷ್ಟೆಲ್ಲ ಕೂಡ ಹೆಸರಿಗೆ ಭೀಷ್ಮೋಪದೇಶವಾದರೂ ಕೂಡ ಒಳಗೆ ಇದ್ದು ಹೇಳಿದ್ದು ಸಾಕ್ಷಾತ್ ಕೃಷ್ಣನಾದ್ದರಿಂದ ನಾವು ಇನ್ನೊಂದು ಗೀತೆ ಕೇಳುತ್ತಿದ್ದೇವೆ ಅಂತ ಅರ್ಥ. ಅದು ಕೃಷ್ಣ ನೇರವಾಗಿ ಹೇಳಿದ ಗೀತೆ, ಇದು ಭೀಷ್ಮರು ಒಳಗೆ ನಿಂತ್ಕೊಂಡು ಹೇಳಿದ ಗೀತೆ ಅಷ್ಟೇ ಹೊರತು ಗೀತೆಯ ಇನ್ನೊಂದು ಭಾಗ ಇದ್ದಾಗ. ಅದಿಷ್ಟು ಕೃಷ್ಣನ ಮಾತುಗಳು ದಾಸರ ಬಗ್ಗೆ ಹೇಳ್ತಾರೆ. ನನ್ನ ಮಾತುಗಳಲ್ಲ ನನ್ನ ಹಿರಿಯರ ಮಾತು ಅಂತ ಹೇಳ್ತಾರಲ್ಲ, ಐ ಟಾಪ್ ಇದು ನನ್ನ ಮಾತಲ್ಲ ದೊಡ್ಡವರ ಮಾತು ಅಂತ ಹೇಳೋ ಹಾಗೆ ನಿಜವಾಗಲೂ ಕೃಷ್ಣನ ಮಾತುಗಳೇ ಹಾಗೆ ಬಂತು. ಅವರು ಏನೇನು ಹೇಳ್ತಾರೆ, ಎಷ್ಟು ಅದ್ಭುತ ವಿಚಾರಗಳನ್ನು ಹೇಳ್ತಾರೆ, ಧರ್ಮರಾಜನ ಪ್ರಶ್ನೆಗಳು ಎಷ್ಟು ಅಪೂರ್ವ, ಅದಕ್ಕೆ ತಕ್ಕಂತೆ ಭೀಷ್ಮರು ಎಷ್ಟು ಉತ್ತರ ಕೊಡ್ತಾರೆ. ಎಲ್ಲದರ ಬಗ್ಗೆ ಕೃಷ್ಣ ಎದೆಯೇ ನಿಂತಿದ್ದಾನೆ. ಭೀಮಸೇನಾದಿಗಳಿದ್ದಾರೆ, ನಾರದಾದಿಗಳಿದ್ದಾರೆ, ಅಂದಮೇಲೆ ಎಂಥ ಒಂದು ಜ್ಞಾನಸತ್ರ ಅಲ್ಲಿ ನಡೀತು, ಅತ್ಯ ಅಪೂರ್ವವಾದಂಥ ಜ್ಞಾನ ಯಜ್ಞ ನಡೀತು ಅನ್ನೋದನ್ನು ಅರ್ಥ ಮಾಡಿಕೊಂಡು ಓದಬೇಕು. ನಾಳೆ ದಿವಸದಿಂದ ಆ ಭಾಗ ಮುಂದುವರಿಸೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನ ಕೃಷ್ಣಾರ್ಪಣ ಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಂನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಗೃಂತತಿ. ವಾಣಿತೇ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಕ. ಸರ್ವೋತ್ತಮೋ ವಿಷ್ಣುರಥೋ ರಮಾ ಚ ಬ್ರಹ್ಮಾ ಚ ವಾಯುಶ್ಚ ತದೀಯ ಪತ್ನ್ಯು ಅನ್ಯೇ ಚ ದೇವಾಃ ಸತತಂ ಪ್ರಸನ್ನಾ ಹರೌ ಸುಭಕ್ತಿಂ ಮಯಿ ಸಂತಿ ಶಂತು. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿ ಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರ ಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಪರಮ ಪವಿತ್ರವಾದ ಶ್ರೀಮನ್ ಮಹಾಭಾರತದಲ್ಲಿ ಶ್ರೀಕೃಷ್ಣನಿಂದ
ಎಲ್ಲ ರೀತಿಯಾದಂತಹ ಅನುಗ್ರಹವನ್ನು ಪಡೆದ ಭೀಷ್ಮರು ಧರ್ಮರಾಜನಿಗೆ ಉಪದೇಶವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಧರ್ಮರಾಜ ಕುರುಕ್ಷೇತ್ರದಲ್ಲಿ ದುರ್ಯೋಧನಾದಿಗಳ ಸಂಹಾರಕ್ಕೆ ಕಾರಣವಾದಂತಹ ಮಹಾಯುದ್ಧವನ್ನು ಮಾಡಿ ರಾಜ್ಯವನ್ನು ಪಡೆದು ಅನಂತರ ಕರ್ಣ ತನ್ನ ಅಣ್ಣ ಅಂತ ಗೊತ್ತಾದ ಮೇಲೆ ಭೀಷ್ಮದ್ರೋಣಾದಿಗಳ ಸಂಹಾರ, ಕರ್ಣನ ಸಂಹಾರ ಅತ್ಯಂತ ಪಾಪಕರವಾದ ಕಾರ್ಯ, ಅದನ್ನು ಮಾಡಿದ ತಾನು ತುಂಬ ಅಪರಾಧಿಯಾಗಿದ್ದಾನೆ ಅಂತಕ್ಕಂಥ ಭ್ರಾಂತಿಗೊಳಗಾಗಿಬಿಟ್ಟು ರಾಜ್ಯತ್ಯಾಗೇ ಮನೋದಧಿ ರಾಜ್ಯವನ್ನು ಬಿಟ್ಟುಬಿಡಬೇಕು, ತಾನು ವನಕ್ಕೆ ಹೋಗಬೇಕು, ಸನ್ಯಾಸಿಯಾಗಿ ಇದ್ದು ತಾನು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ಉದ್ಧಾರವಾಗಬೇಕು ಅನ್ನೋ ಯೋಚನೆಯ ತಲೆಯಲ್ಲಿ ಹಾಕ್ಕೊಂಡ. ಯಾರ ಮಾತನ್ನು ಕೇಳದೆ ಹೋದಾಗ ಕೃಷ್ಣ ಆತನನ್ನು, ಕೃಷ್ಣ ವೇದವ್ಯಾಸರು ಇಬ್ಬರೂ ಸಹ ಭಗವಂತನ ಎರಡು ರೂಪಗಳಿಂದ ಆತನನ್ನು ಕರೆದೊಯ್ದು ಅನುಗ್ರಹ ಮಾಡಿಸಿಕೊಟ್ಟಿದ್ದಾರೆ. ಭೀಷ್ಮರಿಂದ ಉಪದೇಶ ಮಾಡಿಸ್ತಾ ಇದ್ದಾರೆ. ಭೀಷ್ಮರು ತಮ್ಮ ಇತಿಮಿತಿಗಳನ್ನು ಬಲ್ಲವರು, ನನಗೆ ಹೇಳ್ತಕ್ಕಂಥ ಶಕ್ತಿ ಇಲ್ಲ. ಕಾ ಶಕ್ತಿ ಮಮ ದೇವೇಶ ಪಾರ್ಥಾನ್ ಬೋಧಯಿತುಂ ಪ್ರಭು, ಪಾಂಡವರು ಹೇಳ್ತಕ್ಕಂಥ ಶಕ್ತಿ ನನಗೆಲ್ಲಿದೆ, ನಾನೆಲ್ಲಿ ಪಾಂಡವರೆಲ್ಲಿ ಅಂತ ಆತಂಕ ವ್ಯಕ್ತಪಡಿಸಿದಾಗ ಕೃಷ್ಣ ಅವರಿಗೆ ಹೇಳ್ತಾನೆ, ಯೋಚನೆ ಮಾಡಬೇಡಿ, ನಿಮ್ಮೊಳಗೆ ನಾನೇ ಇದ್ದು ಪ್ರವೇಶ ಮಾಡಿ ಮಾತಾಡ್ತೇನೆ ಅಂತ ಹೇಳಿದಾಗ ಭೀಷ್ಮರಿಗೆ ಧೈರ್ಯ ಬಂತು. ಆ ಮೂಲಕವಾಗಿ ಭೀಷ್ಮರ ಮಾತುಗಳಿಗೆ ಭಾರಿ ಮಹತ್ವ ಜಾಸ್ತಿ ಆಯಿತು. ಅದರಿಂದ ಕೃಷ್ಣನ ಮಾತುಗಳು, ಯಾರು ಹೇಳಿರ್ತಾನೆ, ನಾನು ಹೇಳಿದ್ದ ಅವನು ಹೇಳಿಲ್ಲ, ನಾನು ಹೇಳಿ ಕಳಿಸ್ತೇವನು ಹೇಳಿದ್ದಾನೆ ಅಂತ ಹೇಳಿದಾಗ ಹೇಳಿದವ ನ್ಯಾಯ ಆಗಿದ್ದರೂ ಜವಾಬ್ದಾರಿ ಹೇಳಿದವಂತಾಗುತ್ತೆ ಹೊರತು ಇವರದ್ದಲ್ಲ. ಆದ್ದರಿಂದ ಶಾಂತಿ ಪರ್ವದ ಮಾತಿಗೆ, ಭೀಷ್ಮರ ಉಪದೇಶದ ಮಾತಿಗೆ ಅಷ್ಟು ವಿಶೇಷವಾದಂಥ ಮಹತ್ವ ಇದೆ ಅನ್ನೋದು ಅದರಿಂದ ಗೊತ್ತಾಗ್ತಕ್ಕಂಥ ಅಂಶ. ನತ್ವಾ ಧರ್ಮಾನ್ ಹೇಳ್ತಾರೆ, ಧರ್ಮವನ್ನು ನಮಸ್ಕಾರ ಮಾಡಿಬಿಟ್ಟು, ಸಾಕ್ಷಾತ್ ನವೋ ಧರ್ಮಾಯ ಮಹತೆ ನಮಃ ಕೃಷ್ಣಾಯ ವೇಧಸೆ ಬ್ರಾಹ್ಮಣೇಭ್ಯ ನಮಸ್ಕೃತ್ಯ ಧರ್ಮಾನ್ ವಕ್ಷೇಹಿ ಶಾಶ್ವತಾನ್. ಕೃಷ್ಣನಿಗೆ ನಮಸ್ಕಾರ ಮಾಡಿ, ಧರ್ಮರೂಪದ ಅವನ ಮತ್ತೊಂದು ರೂಪಕ್ಕೆ ನಮಸ್ಕಾರವನ್ನು ಮಾಡಿ, ನಾನು ಬ್ರಾಹ್ಮಣರಿಗೂ ವಂದಿಸಿ ಶಾಶ್ವತವಾದ ಧರ್ಮಗಳನ್ನು ಹೇಳುತ್ತೇನೆ. ಇದು ಭೀಷ್ಮರು ಹೇಳಿದಂತಹ ಮಂಗಲ ಶ್ಲೋಕದಲ್ಲೇ ಬಂದಂತಹ ತತ್ವ. ಭಗವಂತನಿಗೆ ನಮಸ್ಕಾರ, ಧರ್ಮದ ಪ್ರವಚನ ಎರಡನ್ನೂ ಸಹ ಮಾಡುತ್ತಾ ಶಾಶ್ವತ ಧರ್ಮಗಳನ್ನು ಹೇಳುತ್ತೇನೆ. ಧರ್ಮಕ್ಕೆ ಮಹತ್ವ ಬರೋದು ಶಾಶ್ವತವಾದಷ್ಟು ಕೂಡ ಅದರ ಮಹತ್ವ ಜಾಸ್ತಿ. ಸಾಮಾನ್ಯ ಧರ್ಮಗಳಾಗೆ ಬಹಳ ಇತಿಮಿತಿಗಳಿದ್ರೆ ಶಾಶ್ವತ ಧರ್ಮಗಳಿಗೆ ಇತಿಮಿತಿಗಳೇ ಇರಲಿಲ್ಲ. ಅಂಥ ಧರ್ಮಗಳನ್ನು ಹೇಳ್ತಾ ಇದ್ದೇನೆ. ಇವತ್ತು ನಾವು ಅದನ್ನು ಅಭ್ಯಾಸ ಮಾಡಿಕೊಂಡ್ರೆ, ನಾವು ಸಂದೇಶ ಉಪದೇಶಾದಿಗಳನ್ನು ಕೊಡಬೇಕಾದ್ರೆ ಮೂಲಭೂತ ಧರ್ಮಗಳನ್ನು ಹೇಳಬೇಕು. ಸಾಮಾನ್ಯ ಜನ ಮಡಿಗಿಡಿ ಅಂತ ಹೇಳಿ ಶುರು ಮಾಡಿಬಿಡ್ತಾರೆ, ಏಕದಮ್ ಅವ್ರಿಗೆ ಗಾಬರಿ ಓಡೋಗ್ಬಿಡ್ತಾರೆ, ಅದು ಹೇಳೋದಕ್ಕೆ ಹೋಗೋದಿಲ್ಲ. ದೇವರು ಧರ್ಮ ಅಂತ ಹೇಳಿದ್ರೆ ಆಟೋಮೆಟಿಕಲಿ ಮಾಡ್ತಾರೆ. ಇದು ಕೆಮಿಸ್ಟ್ರಿ ಲ್ಯಾಬೊರೇಟರಿಗೆ ಹೋದ ಕಾಲಕ್ಕೆ ಈ ಆಸಿಡ್ ಯಾವುದು ಅಂತ ಹೇಳಿದ್ರೆ ಮುಟ್ಟಬೇಡ ಅಂತ ಮತ್ತೆ ಹೇಳೋ ಕಾರಣ ಇಲ್ಲ, ಹುಷಾರಾಗಿರ್ತವೆ, ಕೈ ಸುಟ್ಟೋಗುತ್ತೆ ಅಂತ ಗೊತ್ತವನಿಗೆ. ಅದು ಬಿಟ್ಟು ಸುಮ್ಮನೆ ದೂರ ಇರೋ ಸುಮ್ಮನೆ ದೂರ ಅಂದ್ರೆ ಅರ್ಥ ಆಗಲ್ಲ, ಯಾಕೆಂತ ಕೈ ಇಟ್ಟೇ ಬಿಡ್ತಾನೆ ಸುಟ್ಟೋಗ್ಬಿಡ್ತಾನೆ, ಇಲ್ಲ ಬಿಡೋದು ಬಿಟ್ಟೇ ಬಿಡ್ತಾರೆ. ಆ ರೀತಿ ಮಾಡಬಾರದು. ಅದರ ಸ್ವಭಾವ ಹೇಳಿದ್ರೆ ತಕ್ಷಣ ಮನುಷ್ಯನಿಗೆ ಅರ್ಥವಾಗುತ್ತೆ. ದೇವರು ಪವಿತ್ರಾನಾಂ ಪವಿತ್ರಮ್ಯೋ ಮಂಗಲಾನಂಚ ಮಂಗಲಂ. ದೇವರು ಪರಮ ಪವಿತ್ರ ಅಂತ ಗೊತ್ತಾದ್ರೆ ನಮ್ಮ ಎಲ್ಲಿ ಬಿಟ್ಟು ಮನಸ್ಸು ಬರೋದಿಲ್ಲ, ನ್ಯಾಚುರಲಿ ಸಹಜ ತಾನೇ ಮಡಿ ಮಾಡಿಬಿಡ್ತಾನೆ. ನಾವು ಒತ್ತಾಯದಿಂದ ಮಾಡಿಸೋದು ಬೇರೆ, ದೊಡ್ಡ ಈ ರೀತಿ ಮಾಡಿಸೋದು ಬೇರೆ. ಅಂದರೆ ಸಾಮಾನ್ಯವಾಗಿ ಇವತ್ತು ಧರ್ಮದ ಇಲ್ಲಿ ಹೇಳೋದಿಲ್ಲ ಒಂದು ತಪ್ಪು, ತಪ್ಪಾಗಿ ಹೇಳ್ತಾರೆ ಇನ್ನೊಂದು ತಪ್ಪು, ಎರಡು ತೊಂದರೆ ಉಂಟು. ಯಾವುದು ಮೂಲಭೂತ ಧರ್ಮವರು ಅದನ್ನು ಹೇಳಿದರೆ ಎಂದೂ ಸಹ ಮನುಷ್ಯನಿಗೆ ಅದು ಅವ್ಯವಹಾರ್ಯ ಅಂತ ಅನಿಸ್ಬಾರದು. ಇವತ್ತು ಎಲ್ಲ ಕಾಲಕ್ಕೂ ನಿನ್ನೆ ಹೇಳಿದಂತೆ ಮಾತೃದೇವೋಭವ ಪಿತೃದೇವೋಭವ, ಧರ್ಮ ಹೇಳೋದಿಲ್ಲ ಅನ್ನೋ ಗಲಾಟೆಯೊಳಗೆ ಅದನ್ನೇ ಹೇಳದ್ ಬಿಟ್ರು. ಕೊನೆಗೆ ಈ ಮೂಲಭೂತ ಧರ್ಮಗಳನ್ನು ಹೇಳಿದ್ರೆ ಉದ್ಧಾರ ಹೇಗಾಗ್ತಾನೆ, ಮತ್ತೆ ನಿನ್ನ ಕೆಲಸಕ್ಕೆ ಮೋಸ ಮಾಡಬೇಡ, ಭ್ರಷ್ಟಾಚಾರ ಮಾಡಬೇಡ, ಇದು ಧರ್ಮ ಇದು ಒಂದು. ಆ ಸರ್ಕಾರದ ಭ್ರಷ್ಟಾಚಾರ ಅಂತ ಹೇಳಿದ್ರೆ ಲೌಕಿಕದಲ್ಲಿ ಭ್ರಷ್ಟಾಚಾರ ಮಾಡಬಹುದು ಅಂತ ತಿಳ್ಕೊಂಡ್ಬಿಟ್ಟಿದ್ದೇವೆ ಎಷ್ಟೋ ಸಲ. ನಾವು ಶಾಸ್ತ್ರ ಸರಿಯಾಗಿ ಫಾಲೋ ಮಾಡೋದು, ಲೌಕಿಕದಲ್ಲಿ ಫಸ್ಟ್ ಕ್ಲಾಸ್ ಭ್ರಷ್ಟಾಚಾರ ಮಾಡೋದು, ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅಂತ ತಿಳ್ಕೊಂಡಿದ್ದಾರೆ, ತಪ್ಪದು. ನಮ್ಮ ನಿತ್ಯ ಜೀವನದಲ್ಲೂ ಕೂಡ ಭಗವಂತನ ಪೂಜೆ ಅಂದ್ರೆ ಗಂಟೆ ಅರ್ಧ ಗಂಟೆ ವಿಷಯ ಅಲ್ಲದು, 24 ಸಹ ಭಗವಂತನನ್ನು ನಾವು ಆರಾಧನೆ ಮಾಡಬೇಕು. ದೇವರು ಎಂದೂ ಸಹ ಪರಮಶುದ್ಧನಾದ್ದರಿಂದ ಅಶುದ್ಧವಾದ ಪದಾರ್ಥ ಯಾವುದನ್ನೂ ಸ್ವೀಕಾರ ಮಾಡೋದಿಲ್ಲ. ಆದ್ದರಿಂದ ಅದಕ್ಕೆ ಆಚಾರ ಹೇಳುತ್ತಾರೆ, ದೇವರ ಪೂಜೆಗೆ ಬೇಕಾದ ಪದಾರ್ಥಗಳೆಲ್ಲ ಒಳ್ಳೆ ಧಾರ್ಮಿಕವಾದ ಸಂಪಾದನೆಯಲ್ಲಿ ಬಂದಿರಬೇಕೇ ಹೊರತು ವಂಚನೆಯ ಸಂಪಾದನೆ ಆಗಬಾರದು ಅಂತ ಹೇಳುತ್ತಾರೆ. ಧರ್ಮೇಣೇಜ್ಜ ಸಾಧನಾನಿ ಸಾಧಯಿತ್ವಾ ವಿಧಾನತಃ ಸ್ನಾತ್ವಾ ಸಂಪೂಜೆಯೇ ವಿಷ್ಣು ವೇದ ತಂತ್ರೋಕ್ತ ಮಾರ್ಗತಃ. ಆ ರೀತಿಯಲ್ಲಿ ಮಾಡಬೇಕು, ಧರ್ಮದಿಂದ ಸಂಪಾದನೆ ಮಾಡಬೇಕು. ಇಲ್ಲದೆ ಹೋದ್ರೆ ಇಲ್ಲ ಪರವಾಗಿಲ್ಲ, ಕದ್ದು ಹೂವಿನ ಪೂಜೆ ಮಾಡೋದಕ್ಕಿಂತ ಹೂವಿಲ್ಲದೆ ಪೂಜೆ ಮಾಡೋದು ಶ್ರೇಷ್ಠ ಅಂತ ಹೇಳ್ತಾರೆ. ಕಳ್ತನ ಮಾಡಲಿಲ್ಲ ಅಂತ ಆಯ್ತಲ್ಲ, ಅದು ಬಹಳ ಇಂಪಾರ್ಟೆಂಟ್. ಕಳ್ತನ ಮಾಡಲಿಲ್ಲ ಅದು ಬಹಳ, ಕಳ್ತನ ಮಾಡದೇ ಇರೋದೇ ಒಂದು ಹೂವು ಅಂತ ಹೇಳ್ತಾರೆ. ಕಳ್ತನ ಮಾಡದೇ ಇರೋದೇ ಒಂದು ಹೂವು, ಸುಳ್ಳು ಹೇಳದೇ ಇರೋದೇ ಒಂದು ಹೂವು, ಅಹಿಂಸಾ ಪ್ರಥಮಂ ಪುಷ್ಪಂ. ನಾವು ಮಾಡ್ತಕ್ಕಂಥ ಯಾವ ಹೂ ಇಲ್ಲದೆ ಹೋದ್ರೂ ಕೂಡ ಮನಸ್ಸಿನಲ್ಲಿ ಕಲ್ಪನೆ ಮಾಡಿಕೊಂಡು ಹೂಗಳನ್ನು ಹಾಕಿ ಯಾರ ಮನಸ್ಸನ್ನು ನೋಯಿಸೋದಿಲ್ಲ ಒಂದು ಹೂವು ದೇವರ ಮೇಲೆ. ಅಹಿಂಸಾ ಪ್ರಥಮಂ ಪುಷ್ಪ, ಮೊದಲ ಪುಷ್ಪ ಅಂದ್ರೆ ಅದೇನು? ಸರ್ವಭೂತ ದಯಾ ಪುಷ್ಪಂ, ಆರ್ತರ ಮೇಲೆ ದಯೆ ತೋರಿಸ್ತೇನೆ. ಇನ್ನೊಂದು ಹೂವು ದೇವರ ಮೇಲೆ ಬಂದಂತೆ ಲೆಕ್ಕ. ಈ ಮಾನಸ ಆಧ್ಯಾತ್ಮದ ಪೂಜೆ ಇದೆಯಲ್ಲ, ಅದನ್ನು ಹೇಳಿದಾಗ ಜನಗಳಿಗೆ ಸಹಜವಾಗಿ ದೇವರ ಬಗ್ಗೆ ಗೌರವ ಹೆಚ್ಚುತ್ತೆ. ಅದನ್ನು ಬಿಟ್ಟು ನಾವು ಭೌತಿಕವಾದಂತ ಹೇಳ್ತಾ ಹೋದಾಗ ಜನಕ್ಕೆ ತಲುಪೋಸ. ಇವತ್ತಂತೂ ವಿಚಾರ ಹೆಚ್ಚು ಮಾಡತಕ್ಕಂಥ ಕಾಲ ಇದು. ವಿಚಾರ ಹೆಚ್ಚು ಯಾರು ಮಾಡ್ತಾರೋ ಅವ್ರು ಹೇಗೆ ಅಂದರೆ, ತುಂಬ ಹಸ್ತವನಿಗೆ ಕಡಿಮೆ ಹಾಕಿದರೆ ತಿನ್ನೋ ಜಾಗದಲ್ಲಿ ಸಿಟ್ಟು ಬಂದ್ಬಿಡುತ್ತೆ ಅವನಿಗೆ. ಆ ಥರ ಭಾರಿ ಬುದ್ಧಿವಂತನಿಗೆ ಸಾಮಾನ್ಯ ವಿಚಾರ ಹೇಳಿದ್ರೆ ತಲೆಗೆ ಹೋಗೋದಿಲ್ಲ. ಅವನಿಗೆ ಸಾಲಿಡ್ ಆಗಿರತಕ್ಕಂಥ ವಿಚಾರ ಹೇಳಿದ ತಕ್ಷಣ ಬಹಳ ಅಪ್ರಿಷಿಯೇಟ್ ಮಾಡ್ತಾನೆ, ಅನುಷ್ಠಾನ ಮಾಡಕ್ಕೆ ತಯಾರಾಗ್ತಾನೆ. ನಮ್ಮ ಜನಗಳ ಆಕ್ಷೇಪಣೆ ಏನು ಗೊತ್ತೇ, ಇವತ್ತಿನ ಕಾಲದ ಜನಗಳು ಧರ್ಮ ಬೇಕಿಲ್ಲ, ಅವರ ಆಚರಣೆ ಮಾಡೋದಿಲ್ಲ, ನಮ್ಮ ಕಂಪ್ಲೇಂಟ್ ಇದು. ಆಕ್ಚುಲಿ ಧರ್ಮ ಅವರಿಗೆ ಎಷ್ಟು ಬೇಕು ಅಂದರೆ, ಅವರು ಸರಿಯಾಗಿ ಹೇಳೋದಿಲ್ಲ ಅಂತ ದೂರ ಇದ್ದಾರೆ ಅಷ್ಟೇನೆ. ಹೇಳಿದರೆ ತುಂಬ ಜನಕ್ಕೆ ಧರ್ಮ ಬೇಕು. ಅವ್ರಿಗೆ ಗೊತ್ತಾದರೆ ನಿಷ್ಠಾವಂತನಾದವನೇನು ಆಚರಣೆ ಮಾಡ್ತಾರೆ, ಅದಕ್ಕಿಂತ ಜಾಸ್ತಿ ನಿಷ್ಠೆಯಿಂದ ಆಚರಣೆ ಮಾಡ್ತಾರ. ಎಷ್ಟೋ ಜನ ಆಧುನಿಕರು ಸಂಪ್ರದಾಯಸ್ಥರಿಗಿಂತ ಹೆಚ್ಚು ಕಮಿಟೆಡ್ ಆಗಿ ಮಾಡ್ತಾರೆ. ಅದಕ್ಕೆ ಒಂದು ವಿಶೇಷವಾದ ಗುರಿ ಧ್ಯೇಯ ಎಲ್ಲ ಬಂದುಬಿಟ್ರು ಅಂತ ಕೇಳಿದರೆ ಅದು ಮಾಡೋದು ಅಸಾಧ್ಯ ಅಲ್ಲ, ಮಾಡೇ ಮಾಡ್ತಾರೆ. ಅವರ ವಿಷಯವನ್ನು ಸರಿಯಾಗಿ ತಿಳಿಸ್ತಾ ಹೋದರೆ ಆ ತೊಂದರೆ ಆಗುತ್ತೆ. ಅದಕ್ಕೆ ಭೀಷ್ಮರು ಹೇಳ್ತಾರೆ, ಧರ್ಮಾನ್ ವಕ್ಷೇಹಿ ಶಾಶ್ವತ, ಶಾಶ್ವತ ಧರ್ಮಗಳನ್ನು ನಾನು ಹೇಳುತ್ತೇನೆ ಅಂತ ಹೇಳಿದ ತಕ್ಷಣ ಅದರ ಮಹತ್ವ ಜಾಸ್ತಿ ಆಯಿತು. ಅಷ್ಟು ಜನಗಳು ಕೇಳ್ತಾ ಇದ್ದಾರೆ. ಧರ್ಮರಾಜ ಪ್ರಾರ್ಥನೆ ಮಾಡ್ತಾನೆ, ತಾತ ನಮ್ಮ ಕರ್ತವ್ಯ ಏನು, ನಮ್ಮ ಮೂಲಭೂತವಾದ ಧರ್ಮಗಳು ಹೇಗಿರಬೇಕು ಅಂತ ಕೇಳುತ್ತಾನೆ. ಇದು ಧರ್ಮ ಜಿಜ್ಞಾಸೆ. ಪ್ರತಿಯೊಂದು ದಿವಸ ನಾವು ಏನ್ ಮಾಡಬೇಕು, ಇವತ್ತಿನ ದಿವಸ ಲೌಕಿಕ ಟೈಮ್ ಟೇಬಲ್ ಹಾಕೊಂಡ್ಬಿಟ್ಟಿರ್ತಾನೆ ಏನ್ ಮಾಡಬೇಕು ಅಂತೇಳಿ. ಟಿವಿ ಸೀರಿಯಲ್ ವರೆಗೂ ಎಲ್ಲ ಸೇರ್ಕೊಂಡಿರುತ್ತೆ ಯಾವತ್ತು ಏನು ನೋಡಬೇಕು ಅಂತೇಳಿ. ಆದರೆ ನಮ್ಮ ನಿತ್ಯ ಕರ್ಮದಲ್ಲಿ ಅಧ್ಯಾತ್ಮದ ಚಿಂತನೆಯಲ್ಲಿ ಪ್ರತಿಯೊಂದು ಕರ್ಮ ಯಾವ್ದಿರಬೇಕು, ಅದಕ್ಕೆ ಭಗವಂತ ಗೀತೆಯಲ್ಲಿ ಹೇಳಿದ್ದೇನೆ ವಿಸ್ತಾರವಾಗಿ. ಇಲ್ಲಿ ತಾನೇ ಹೇಳ್ತಾರೆ ಒಳಗೆ ನಿಂತ್ಕೊಂಡ್ಬಿಟ್ಟು. ಮೊದಲನೇದಾಗಿ, ಮನುಷ್ಯ ಸ್ವಧರ್ಮೇ ನಿಧರಂ ಶ್ರೇಯ ಪರಧರ್ಮೋ ಭಯಾಪಹ. ನಮ್ಮ ಧರ್ಮ ಇರಬೇಕಲ್ಲ, ನಮ್ಮ ಸ್ವಕರ್ತವ್ಯ ಇದೆಯಲ್ಲ ಅದನ್ನು ಮಾಡಬೇಕು ನಾವು. ಅದನ್ನು ಮಾಡಿದರೆ ಬರೋ ಒಂದು ಪುಣ್ಯ ಬೇರೆ ಮಾಡಿದರೆ ಬರೋದಿಲ್ಲ. ಪರಧರ್ಮೋ ಭಯಾವಹ. ಮತ್ತೆ ಇಂಗ್ಲಿಷ್ ಮೇಸ್ಟ್ರು ಫಸ್ಟ್ ಕ್ಲಾಸ್ ಮ್ಯಾಥಮೆಟಿಕ್ಸ್ ಮಾಡ್ತಾನೆ, ಆದರೆ ಇಂಗ್ಲಿಷ್ ಕ್ಲಾಸ್ ತಗೊಳ್ಳದೆ ಹೋದರೆ ಅವನು ಸಂಬಳ ಕೊಡೋದಿಲ್ಲ. ಮ್ಯಾಥಮೆಟಿಕ್ಸ್ ಮಾಡಿದ್ರೆ ಕೇಳೋದಿಲ್ಲ, ಯಾವ್ದಕ್ಕೆ ಅಪಾಯಿಂಟ್ ಆಗಿರುತ್ತೋ ಅದನ್ನೇ ಮಾಡಬೇಕು. ಅವನು 20 MA ಆಗಿರ್ಬೋದು, ಬೇಕಾದ್ರೆ ಅಪಾಯಿಂಟ್ಮೆಂಟ್ 20 ಮಾಡಿದ್ರೆ ಒಂದಕ್ಕೆ ಮಾತ್ರ ಮಾಡ್ತಾರೆ, ಅದನ್ನು ಮಾತ್ರ ಮಾಡಬೇಕು. ಉಳಿದು ಬೇಕಾದ್ರೆ ಗೆಸ್ಟ್ ಲೆಕ್ಚರ್ ಆಗಿರೋಷ್ಟು ಆನರೇ ಮಾಡುವುದು, ಇನ್ನು ಬಿಟ್ಟು ಮಾಡಲಿಕ್ಕೆ ಬರೋದಿಲ್ಲ. ತನ್ನ ಎಕ್ಸ್ಟ್ರಾ ಕ್ಲಾಸ್ ಅಂದ್ರೆ ತನ್ನ ಕ್ಲಾಸ್ ಬಿಟ್ಟು ತಗೊಳ್ಳೋದು ಅಂತ ಅರ್ಥ ಅಲ್ಲ, ತನ್ನ ಕ್ಲಾಸ್ ಬದಲು ತಗೊಳ್ಬೇಕು ತಾನು. ಅದನ್ನೇ ಸೋಚಿತ ಕರ್ಮಗಳು ಆಚರಿಸುತ್ತಾ ಬಲು ನೀಚರಲ್ಲಿಗೆ ಹೋಗಿ ಯಾಚಿಸದೆ ಖೇಚರ ವಾಹ ಚರಾಚರ ಬಂಧಕ ಮೋಚಕ ನಹುದೆಂದು ಯೋಚಿಸು ತಿಪ್ಪುವುದೇ ಫಲವಿದು ಬಾಳದುದಕ್ಕೆ. ಸ್ವ ಉಚಿತ ಕರ್ಮಗಳ ಕುರುಭುಂಕ್ಷತ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರಧಿಯಾ ಸತತಂ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ನಿಯತಂ ಕುರು ಕರ್ಮತ್ವಂ ಕರ್ಮ ಜಾಯೋಹ್ಯ ಕರ್ಮಣ. ಕರ್ಮ ಮಾಡಬೇಕು ಮೊದಲನೇದು, ಅದು ನಿಯತ ಕರ್ಮವಾಗಬೇಕು ಎರಡನೇದು. ನಿಯತ ಪ್ರಿಸ್ಕ್ರೈಬ್ ಡ್ಯೂಟಿ ಅಂತೇವೆಲ್ಲ ಹಾಕಿ. ಅವರು ಮಾಡಬೇಕಾದ ಡ್ರೈವರ್ ಟಿಕೆಟ್ ಕೊಡೋದು, ಕಂಡಕ್ಟರ್ ಡ್ರೈವ್ ಮಾಡೋದು, ಗತಿ ಏನಾಗುತ್ತೆ ಯೋಚನೆ ಮಾಡಿ. ಎಲ್ಲ ಹೋಗ್ಬಿಡ್ತಾರೆ ನಡೆಯುತ್ತೆ, ಲೆಕ್ಕ ಇನ್ ತಪ್ಪು ಮಾಡ್ತಾರೆ, ಪ್ರಾಣವನ್ನು ತೆಗೆದು ಬಿಡ್ತಾರೆ. ಇವನು ಹಣ ಹಿಡುವನು ಪ್ರಾಣ ತೆಗೆದು ಬಿಡ್ತಾನೆ ಕೊನೆಗೆ. ಅವರವ್ರಿಗೆ ಸವರೇ ಮಾಡಬೇಕು. ಎಷ್ಟೋ ಆಕ್ಸಿಡೆಂಟ್ ಯಾಕಾಗುತ್ತೆ ಗೊತ್ತಾ, ಹಲ್ಟಿ ಹೊಡಿತಾ ಡ್ರೈವ್ ಮಾಡ್ತಾನೆ, ಯಾರು ಹೊಡೆದು ಬಿಡ್ತಾನೆ, ಪಕ್ಕದಲ್ಲಿ ಕುತ್ಕೊಂಡಿರ್ತಾನೆ ಅವನು, ಮಾತಾಡ್ತಾ ಹೊಡೆದು ಬಿಡ್ತಾನೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಎಷ್ಟು ಅಪಾಯ ಉಂಟು. ಈ ವಿಡಿಯೋ ಬಸ್ಗಳು ಬರ್ತಿದ್ವಲ್ಲ, ಮುಂದಿನ ಬಸ್ನಲ್ಲಿ ವಿಡಿಯೋ ಕಾಣ್ತಿದ್ರೆ ಅವ್ರು ನೋಡ್ತಾ ನೋಡಿದ್ರೆ ಆಕ್ಸಿಡೆಂಟ್ ಮಾಡಿ ತೆಗೆದು ಹಾಕಿ, ಹೆಚ್ಚು ಕಡಿಮೆ 90% ಹೋಗ್ಬಿಟ್ಟಿದೆ. ಅಂದ್ರೆ ಮನುಷ್ಯ ಬೇರೆ ಕಡೆ ಅವಕಾಶ ಕೊಟ್ಟ ಗಮನ ಕೊಟ್ಟ ಅಂದ್ರೆ ತನ್ನ ಕರ್ತವ್ಯದಲ್ಲಿ ಚ್ಯುತಿ ಮಾಡ್ಕೋತಾನೆ. ಪ್ರತಿಯೊಬ್ಬರು ಕೂಡ ತನ್ನ ಬೇಸಿಕ್ ಡ್ಯೂಟಿ ಅಂತ ಏನು ಕರಿತೇವೆ, ಪ್ರೈಮರಿ ಡ್ಯೂಟಿ ಅಂತ ಏನು ಕರಿತೇವೆ, ಅದನ್ನ ಫಸ್ಟ್ ಮಾಡಬೇಕು. ಅದಕ್ಕೆ ಮಾನವೀಯ ಧರ್ಮಗಳೇ, ಒಂದು ಯಾರೋ ಹೋಗ್ತಾನೆ ತಕ್ಷಣ ಬಿದ್ದು ಬಿಟ್ಟಿರ್ತಾನೆ ಪಾಪ, ಅವನು ಯಾವ ಜಾತಿ ಯಾವ ಕುಲ ಅಂತ ನೋಡ್ಲಿಕ್ಕೆ ಹೋಗಬಾರ್ದು, ಫಸ್ಟ್ ಎತ್ತಬೇಕು ಅವನು. ಬಂದು ಮೂಲಭೂತ ಕರ್ತವ್ಯ ಅದು ಒಂದು. ಮಾಕ್ಸ್ಬಾಗ್ ಬೇರೆ ಮುಟ್ಟೆ ಸ್ನಾನ ಮಾಡಬೇಕಾಗತ್ತೆ ಏನು ಗೊತ್ತೋ ಏನೋ ಎಂತೋ, ಮತ್ತೆ ಆಸ್ಪತ್ರೆಗೆ ಹೋಗಬೇಕೋ ಏನೋ, ದೂರಗಳು ಯೋಚನೆ ಮಾಡಬಾರ್ದಾಗ ಇಮ್ಮಿಡಿಯೇಟ್ ಎಷ್ಟೇ ಮಡಿಯಲಿದ್ದಿರ್ಬೇಕಾದ್ರೆ ಬರೀ ಬೊನ್ನೆ ಅಲ್ಲ, ಮಡಿಯಲ್ಲೇ ಹೋಗ್ತಿರ್ತೇನೆ, ಯಾರು ಬಿದ್ದು ಬಿಡ್ತಾರೆ, ತಕ್ಷಣ ಎತ್ತಬೇಕು ಅವನನ್ನು. ಆದರೆ ಆಮೇಲೆ ಹೋಗಿ ಹಾಗೆ ಮನೆಗೆ ಹೋಗಬಾರ್ದು, ಮಡಿ ಮತ್ತೆ ಸ್ನಾನ ಮಾಡಿ ದೇವ ಪೂಜೆ ಮಾಡಿ ಸ್ನಾನ ಮಾಡಿಯೇ ಮಾಡಬೇಕು. ಇನ್ನೊಂದು ಸ್ನಾನ ಮಾಡಬೇಕಾಗತ್ತಲ್ಲ, ಸಂತೆ ಬಿದ್ದವನು ಎತ್ತೋದಿಲ್ಲ, ಅದು ಬೇರೆ ಪದ್ಧತಿ. ಸ್ನಾನ ಮಾಡೋ ಸುಲಭನೋ, ಬಿದ್ದವನು ಒದ್ದಾಡೋದು ಸುಲಭನೋ ಯೋಚನೆ ಮಾಡಿ. ಇನ್ನೊಬ್ಬರಿದ್ದರೆ ಯೋಚನೆ ಇಲ್ಲ, ಅವನು ಹೇಳಬಹುದು. ಆದರೆ ತಾನೇ ಮಾಡೋ ಪ್ರಸಂಗ ಬಂದರೆ ಮನುಸ್ಮೃತಿಯಲ್ಲಿ ಮಾತನ್ನು ಹೇಳ್ತಾರೆ. ಎಲ್ಲೋ ದಜೆಯಲ್ಲಿ ಸ್ನಾನ ಮಾಡಿಸಿ ಬದ್ದು ಸರೋವರಕ್ಕೆಲ್ಲ ಹೋಗಿರ್ತಾನೆ, ಸ್ನಾನ ಮಾಡಿ ಪೂಜೆ ಮಾಡ್ತಾ ಕೂತಿರ್ತಾನೆ, ಯಾವ್ದೋ ಹೋಗಿ ದಪ್ಪಂದು ಬಿದ್ದು ಬಿಡುತ್ತೆ ಹೋಗಿ ಸರೋವರದಲ್ಲಿ. ಇವೇನ್ ಮಾಡ್ಬೇಕಾಗ, ಅಕಸ್ಮಾತ್ ನೋಡಿದ್ರೆ ಏನ್ ಮಾಡಿದ್ರೆ ಕಷ್ಟ, ಮಡಿ ಹೋಗುತ್ತೆ ಸುಮ್ಮನೆ ಆಯ್ನೇಕ ಮಾಡಿಕೊಂಡ್ರೆ ಅದಕ್ಕಿಂತ ಪಾಪನೇ ಇಲ್ಲ. ತಕ್ಷಣ ಅವ್ನು ಇಡಬೇಕು, ಅದರೊಳಗೆ ಹಿಡಿದು ಮಗುವನ್ನು ಎತ್ತಬೇಕು. ಅದಕ್ಕಿಂತ ದೊಡ್ಡ ದೇವ್ರ ಪೂಜೆ ಇಲ್ಲಾಗ ಫಸ್ಟ್ ಮಾಡ್ಬೇಕು ಅದನ್ನು. ಅಥವಾ ತನಗೆ ಈಜು ಬಂದ ಇಲ್ಲಿ ನೋಡಿ ತಾನು ಮುಳುಗೋಗ್ಬಿಡ್ತಾನೆ, ಆಮೇಲೆ ಇಲ್ಲಿ ಕೂಗಬೇಕಾಗ, ತಾನು ಬಂದವ್ರನ್ನ ಕರೆದು ಗಮನ ಕೊಡಬೇಕು. ಎಷ್ಟೋ ಜನ ಇಗ್ನೋರ್ ಮಾಡ್ತಾರೆ ಅದನ್ನ, ನಮಗೆ ಯಾಕೆಂತ ಬಿಟ್ಟು ಬಿಡ್ತಾರೆ. ಪೂಜೆ ಮಾಡಿದ್ದು ಪುಣ್ಯ ಎಲ್ಲೋ ಹೋಯಿತು, ಸತ್ತವ ನೋಡಿದ ಪಾಪ ಎಷ್ಟೋ ಜನ್ಮ ಕಾಣುತ್ತಾಮೆ. ಆದ್ದರಿಂದ ಧರ್ಮಾಚರಣೆ ನಮ್ಮ ಜನ ಸೋಲೋದು ಅಲ್ಲೇನೆ ಅಂತ ಹೇಳುತ್ತಾರೆ. ಆ ದೃಷ್ಟಿಯಲ್ಲಿ ಪ್ರತಿಯೊಬ್ಬರೂ ಕೂಡ ಧರ್ಮಾಚರಣೆ ಸ್ವಧರ್ಮಾಚರಣೆ, ಸ್ವಧರ್ಮಾಚರಣೆ ಎಷ್ಟು ಮಾಡಬೇಕು ಅಂದರೆ ಗೀತೆಯಲ್ಲಿ ಹೇಳ್ತಾರೆ, ಸ್ವಧರ್ಮೇ ನಿಧನಂ ಶ್ರೇಯ, ಶತ್ರು ಪರವಾಗಿಲ್ಲ ಸ್ವಧರ್ಮ ಬಿಡಬಾರ್ದು. ಮಿಲಿಟ್ರಿಗೆ ಹೋಗಿರ್ತಾರೆ ಎಷ್ಟು ಜನ ಸಾಯ್ತಾರೆ ಪಾಪ, ಈಗ ಹೆಸರು ಮೊದಲ ಸತಿ ಹೋಗಿಬಿಟ್ಟಿರ್ತಾರೆ, ಆದರೆ ಅವರು ಸಾವು ಅಂತ ಕರೆಯೋದಿಲ್ಲ, ದೇಶಕ್ಕೋಸ್ಕರ ಮಾಡಿದ ತ್ಯಾಗ ಅಂತ ಕರೀತಾರೆ. ಅಂಥವ್ರು ಸಾಯ ಯುದ್ಧದಲ್ಲಿ ಆದ ಸೈನ್ಯ ಒಬ್ಬರು ಸೈನ್ಯಕ್ಕೆ ಸಾಯಬಾರದು ಅಂತಿದ್ರೆ ಯುದ್ಧ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅವರ ಸಾವೇ ಮುಂದಿನ ಒಂದು ಅಭ್ಯುದಯಕ್ಕೆ ನಾಂದಿ ಆಗ್ತದೆ. ಆದರೆ ತಾನು ಸತ್ರೇ ಅವನಿಗೆ ಗೌರವ, ಅಶ್ವಾ ಯುದ್ಧ ಓಡೋಗ್ಬಿಟ್ರೆ ಹೇಳಿ ಆಗ್ಬಿಡ್ತಾನು, ಇವರು ಹೊಡಿತಾರೆ ಅಂತ ವಾಪಸ್ ಹೋದ್ರೆ ಅವ್ರು ಹೊಡಿಬೇಕಾಗತ್ತೆ, ಆಮೇಲೆ ಹೇಳಿ ಆದವನ್ನು ಅವ್ರು ಹೊಡಿಬೇಕಾಗತ್ತೆ, ಹುಷಾರಾಗಿರ್ಬೇಕಾದ್ದರಿಂದ ಪ್ರತಿಯೊಬ್ಬರೂ ಕೂಡ ತನ್ನ ಧರ್ಮಾಚರಣೆಯಲ್ಲಿ ಶತ್ರು ಪರವಾಗಿಲ್ಲ ಅದನ್ನು ಬಿಡಬಾರದು, ಅದರ ಜೊತೆಗೆ ಶತ್ರು ಪರವಾಗಿಲ್ಲ ಮತ್ತೊಂದು ಧರ್ಮ ಮಾಡಬಾರದು. ಪರಧರ್ಮೋ ಭಯಾವಹ, ಇನ್ನೊಬ್ಬರ ಕೆಲಸವನ್ನು ಮಾಡಬಾರದು. ಅದು ಇನ್ನೊಬ್ಬರ ಕೆಲಸ ಅಂದ್ರೇನು, ಯಾವುದೋ ಇನ್ನೊಬ್ಬರ ಕೆಲಸ ಅಲ್ಲ, ಮತ್ತೊಬ್ಬನು ಯಾವ್ದು ಡಾಕ್ಟ್ರೇ ಮಾಡಬೇಕಂದ್ರೆ ಡಾಕ್ಟ್ರೇ ಮಾಡಬೇಕು, ಡಾಕ್ಟರ್ ಬರೋ ತಡ ಆಯ್ತು ಆಪರೇಷನ್ ಶುರು ಮಾಡಿದ್ರೆ ಪ್ರಜಿತ ಆಗುತ್ತೆ ಅಷ್ಟೇ, ಡಾಕ್ಟರ್ ಬಂದಿಲ್ಲ ಅಂತ ಹೇಳಿ ಆಗಲ್ಲ. ಅವರು ಡಾಕ್ಟರ್ಗಳೇ ಒಂದು ನಿಯಮ ಇಟ್ಕೊಂಡಿರ್ತಾರೆ, ಆ ಸ್ಪೆಷಲಿಸ್ಟ್ ಹತ್ರ ಕಳಿಸೋ ಅಭ್ಯಾಸ ಇಟ್ಕೊಂಡಿರ್ತಾರೆ, ನಮ್ಮದಲ್ಲಿ ಅಲ್ಲಿ ಹೋಗಿ ಅಂತ ಕಳಿಸ್ತಾರೆ, ಅದೊಂದು ಪುಣ್ಯ ನಮ್ಮದು. ಇಲ್ಲದೆ ಹೋದ್ರೆ ಆತ ಯಾವ ಇನ್ನೊಂದು ಗಿರಾಕಿ ಹೋದ್ರೆ ಕಷ್ಟ ಅಂತ ಅವನೇ ಮಾಡಿ ಎಷ್ಟು ಕಷ್ಟ ಆಗುತ್ತೆ, ಅವ್ರು ನಮ್ಗೆ ಗೊತ್ತಿಲ್ಲ ಹೋಗಿ ಅದು ಇವತ್ತು ಕಾನೂನು ಸರ್ಕಾರ ನಿಯಂತ್ರಣ ಮಾಡುತ್ತೆ ಅದನ್ನು, ಯಾವುದಕ್ಕೆ ಅವನ ಲೈಸೆನ್ಸ್ ಸಿಕ್ಕಿರುತ್ತೋ ಅದನ್ನು ಮಾಡಬೇಕಾದ್ರೆ ಬೇರೆ ಮಾಡೋಗಿಲ್ಲ ಅವರು. ಅಂಗಡಿ ವ್ಯಾಪಾರಿಗಳಷ್ಟೇನೆ, ಇದನ್ನು ಮಾರ್ತೇನೆ ಲೈಸೆನ್ಸ್ ತಗೊಂಡಿರ್ತಾರೆ, ಅದನ್ನು ಬಿಟ್ಟು ಬೇರೆ ಮಾಡಿ ಹಿಡ್ಕೊಂಡು ಹೋಗ್ತಾರೆ, ಮತ್ತೆ ಯಾವ್ದು ಲೈಸೆನ್ಸ್ ಕೊಟ್ಟಿರ್ತಾರೆ ಅಷ್ಟನ್ನೇ ಮಾರಬೇಕವ್ರು ಬೇರೆ ಮಾರಾಗಿಲ್ಲ, ಅದು ಪರಧರ್ಮೋ ಭಯಾವಹ. ಇದನ್ನೆಲ್ಲ ಯೋಚನೆ ಮಾಡಿದರೆ ಆ ರೀತಿ ಉಳ್ಕೊಂಡಿದೆ ಸಮಾಜ, ಉಳ್ಕೊಂಡಿರೋದು ಸಮಾಜದಲ್ಲಿ ಆ ಒಂದು ಎಚ್ಚರ ಇದೆ. ಆದರೆ ನಮ್ಮ ನಿತ್ಯ ಜೀವನದಲ್ಲಿ ಮಾತ್ರ ಯಾರೇನೇ ಕಾರ್ಯ ಮಾಡಬೇಕು ಅಂತ ತಿಳ್ಕೊಂಡಿರೋ ತಪ್ಪು. ಪ್ರತಿಯೊಬ್ಬರು ರವೀಂದ್ರ ಸ್ವಾಮಿಗಳು ತಮ್ಮ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಬರೀತಾರೆ, ದೇಶೋಚಿತ, ಕಾಲೋಚಿತ, ವರ್ಣೋಚಿತ, ಆಶ್ರಮೋಚಿತ, ಎಷ್ಟು ಕರ್ಮಗಳಿವೆ ಆ ಸ್ಥಳದಲ್ಲಿ ಮಾಡತಕ್ಕಂಥ ಕರ್ಮಗಳು ಬೇರೆ, ಆ ಸ್ಥಳದ ವಿಶೇಷವಾದಂತಹ ಸ್ಥಳಗಳು, ಆ ಸ್ಥಳದ್ದೇ ಮಹತ್ವ. ಕಾಲ ಪರ್ವಕಾಲ, ಸಂಧ್ಯಾವನ್ನ ರಾತ್ರಿ 12 ಗಂಟೆ ಸಂಧ್ಯಾವನ ಕಾಲ ಅಂತ ಕೇಳುತ್ತಾರೆ, ಬೆಳಿಗ್ಗೆ 6 ಗಂಟೆಗೆ ಹೋಗಿ ನೋಡ್ತಾ ಸಂಧ್ಯಾವನ್ನ ಕೂತಿರೋದು ಕರೆಕ್ಟ್ ಕಾಲ ಅದು ಅಂತ. ಓಹೋ, ಬಹಳ ಕಾಲ ಆಯಿತು, ಸೂರ್ಯೋದಯಕ್ಕಿಂತ ಮುಂಚೆ ಮಾಡ್ತಿದ್ದಾನೆ, ಅದೊಂದು ಕಾಲ. ಒಂದು ಕರ್ಮವನ್ನ ಮಾಡದೇ ಇರೋದು ಎಷ್ಟು ತಪ್ಪು, ಸಕಾಲದಲ್ಲಿ ಮಾಡದೇ ಇರೋದು ಇನ್ನೊಂದು ತಪ್ಪು. ಆ ಕಾಲಕ್ಕೆ ಆ ಎಕ್ಸಾಮ್ ಫೀಸ್ ಅಷ್ಟೊಳಗೆ ಯಾವಾಗ ಕೊಂಡುಕೊಂಡು ತಗೋತಾರ, ಎಷ್ಟೋ 100 ಫಿಕ್ಸ್ ಮಾಡಿ ಆ ಕೊಟ್ಟು 100 ತಗೋತಾರೆ, ಅವರು 2 ತಿಂಗಳು ಬಿಟ್ಟು ಹೋಗ್ರಿ, 1,000 ಕೊಟ್ಟರು ತಗೊಳೋದಿಲ್ಲ, 1,000 ಕೊಟ್ಟರು ಇನ್ವ್ಯಾಲಿಡ್. ಅದು ಆ ಕಾಲಕ್ಕೆ 100 ಕೊಟ್ಟರು ಸಾಕು. ಈ ಮಾತು ಅರ್ಥ ಮಾಡಿಕೊಂಡ್ರೆ ಆ ರೀತಿ ನಿಯಮವನ್ನು ಅನುಸರಣೆ ಮಾಡಿದಾಗ ಮಾತ್ರ ಧರ್ಮ ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ. ಪ್ರತಿಯೊಬ್ಬರೂ ಕೂಡ ತಮ್ಮ ವರ್ಣೋಚಿತ, ದೇಶೋಚಿತ, ಕಾಲೋಚಿತ, ಆಶ್ರಮೋಚಿತ, ನಿತ್ಯ, ನೈಮಿತ್ತಿಕ, ಕಾಮ್ಯ ಭೇದೇನ ತ್ರಿವಿಧಂ ಅಂತ ಹೇಳ್ತಾರೆ. ನಿತ್ಯ ಕರ್ಮ, ಕಾಮ್ಯ ಕರ್ಮ, ನೈಮಿತ್ತಿಕ ಕರ್ಮ, ಗ್ರಹಣಾದಿಗಳು ಬಂತು, ವಿಷಯ ನೈಮಿತ್ತಿಕವಾದವು, ದೊಡ್ಡ ಪರ್ವಕಾಲ ಆದವದು, ಸದುಪಯೋಗ ಮಾಡ್ಕೋಬೇಕಂದ್ರೆ ಆ ಕಾಲ ಮತ್ತೆ ಸಿಗುವುದು ಎಷ್ಟೋ ಜನ್ಮಗಳು ಬೇಕು, ಮತ್ತೆ ಕೆಲಸಕ್ಕಾಗಿ ಮತ್ತೊಂದು ಯೋಗ ಬರಲಿಕ್ಕೇ ಇಲ್ಲ. ಅದು ಬರೀ ಗ್ರಹಣಗಳು ಬೇರೆ, ವಿಶೇಷ ಗ್ರಹಣಗಳು ಬೇರೆ, ಮತ್ತೆ ವಿಶೇಷ ಗ್ರಹಣಗಳು ಮಾಸ ಕೆಲವು ಮಾಸದಲ್ಲಿ ಬರೋ ಗ್ರಹಣಕ್ಕೆ ಭಾರಿ ಮಹತ್ವ ಉಂಟು, ಕೆಲವು ವಾರದಲ್ಲಿ ಬರೋ ಗ್ರಹಣಕ್ಕೆ ಭಾರಿ ಮಹತ್ವ, ಸೋಮವಾರ ಬಂದರೆ, ಭಾನುವಾರ ಬಂದರೆ ಸೂರ್ಯಗ್ರಹಣಕ್ಕೆ ಭಾರಿ ಮಹತ್ವ, ಚಂದ್ರಗ್ರಹಣ ಸೋಮವಾರ ಬಂದರೆ ಭಾರಿ ಮಹತ್ವ, ಅಮಾವಾಸ್ಯ ಸೋಮವಾರ ಆದರೆ ಭಾರಿ ಶ್ರೇಷ್ಠ, ಭಾನುವಾರ ಆದರೆ ಶ್ರೇಷ್ಠ, ಅಮಾವಾಸ್ಯ ಸೂರ್ಯಚಂದ್ರ ದಿವಸಗಳ ಎರಡು ಕೂಡ ಅದೆಲ್ಲ ನೋಡಿಕೊಂಡು ಎಲ್ಲ ಅಮಾವಾಸ್ಯಗಳು ಒಂದೇ ರೀತಿ ಅಲ್ಲ, ಮತ್ತೆ ಮಹಾಲಯ ಅಮಾವಾಸ್ಯ ರೀತಿಯೇ ಬೇರೆ, ಹಬ್ಬವಾದ ಅಮಾವಾಸ್ಯಗಳೇ ಬೇರೆ, ಇಷ್ಟೇ ವ್ಯತ್ಯಾಸ ಉಂಟು. ಅದಕ್ಕೆ ತಕ್ಕಂತೆ ಮಾಡದೆ ಹೋದರೆ ಅದು ಬಹಳ ಧರ್ಮ ಲೋಪವಾಗುತ್ತೆ. ಧರ್ಮರಾಜ, ಪ್ರತಿಯೊಬ್ಬರು ಬ್ರಾಹ್ಮಣ ಮಾಡ್ತಕ್ಕಂಥ ಕರ್ತವ್ಯ ಕರ್ಮಗಳು ಬೇರೆ, ಕ್ಷತ್ರಿಯ ಮಾಡ್ತಕ್ಕಂಥ ಕರ್ತವ್ಯ ಕರ್ಮಗಳು ಬೇರೆ. ನೀನು ಕ್ಷತ್ರಿಯ, ಕ್ಷತ್ರಿಯನಿಗೆ ಭಗವಂತ ಹೇಳಿದಂತೆ ಧರ್ಮಾಧ್ಯ ಯುದ್ಧಾತ್ ಶ್ರೇಯೋ ಅನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ. ಕ್ಷತ್ರಿಯ ಧರ್ಮ 1,000 ಇರಬಹುದು, ಅತ್ಯಂತ ಮುಖ್ಯವಾದ ಧರ್ಮ ಯಾವುದು ಅಂದರೆ ಶಸ್ತ್ರ ಹಿಡಿದು ಶತ್ರುಗಳ ನಿಗ್ರಹ ಮಾಡ್ತಾನಲ್ಲ, ಅದಕ್ಕೆ ಆದ್ಯತೆ ಕೊಡಬೇಕು ಅಂತ ಹೇಳ್ತಾರೆ. ಎಲ್ಲ ಕಾರ್ಯಗಳೇ ದೊಡ್ಡ ಕಾರ್ಯ ಅಂದರೆ ಶಸ್ತ್ರ ಹಿಡಿದು ದುಷ್ಟರನ್ನು ನಿಗ್ರಹ ಮಾಡಬೇಕು, ಶಿಷ್ಟರನ್ನು ಉದ್ಧಾರ ಮಾಡಬೇಕು, ರಕ್ಷಣೆ ಕೊಡಬೇಕು. ಅಂಥ ಒಂದು ರಕ್ಷಣೆ ವ್ಯವಸ್ಥೆಯನ್ನು ಅವನು ಸೋತ್ರೆ ಅವನು ರಾಜನಲ್ಲ, ರಾಜಧರ್ಮವನ್ನು ಕಳ್ಕೊಂಡಂತೆ ಲೆಕ್ಕ. ಮತ್ತು ಯಾರ್ಯಾರು ಮಾಡಬೇಕೆಂದು ದೃಷ್ಟಾಂತವನ್ನು ಕೊಡುತ್ತಾರೆ. ಮುಚುಕುಂದ ಒಳ್ಳೆ ಬಹಳ ಪ್ರಸಿದ್ಧನಾದ ರಾಜ, ಸಾಕ್ಷಾತ್ ಭಗವಂತನಾದ ಕೃಷ್ಣನ ಸಾಕ್ಷಾತ್ಕಾರ ಮಾಡಿಕೊಂಡ ಪುಣ್ಯಾತ್ಮ, ಬಹಳಷ್ಟು ಸಮರ್ಥನಾದವನು. ಒಂದು ಸಲ ಏನು ಮಾಡಿದನಂತೆ, ಯುದ್ಧಕ್ಕೆ ಅಂತ ಹೊರಡ್ತಾರೆ, ಅವರ ಮೇಲೆ ಯುದ್ಧಕ್ಕೆ ಹೋಗೋದಿಲ್ಲ, ಸಾಕ್ಷಾತ್ತಾಗಿ ಕುಬೇರನ ಮೇಲೆ ದಿಕ್ಪಾಲಕ ಮೇಲೆ ಯುದ್ಧಕ್ಕೆ ಹೊರಟುಬಿಟ್ಟಂತೆ. ಮುಚುಕುಂದ ರಾಜ ಈತ, ಕುಬೇರ ಉತ್ತರ ದಿಕ್ಪಾಲಕ, ಕುಬೇರ ಅಲಕಾಪುರಿ ಆತನ ರಾಜಧಾನಿ, ಇವತ್ತು ಕೈಲಾಸ ಪರ್ವತ ಅಂತ ಏನು ಕರೀತಾರೆ, ಅದ್ರ ಮುಂದೆ ಅಲಕಾಪಟ್ಟಣ ಇರತಕ್ಕಂಥದ್ದು. ಅದಕ್ಕೆ ಅವರಿಬ್ರು ಹತ್ತತ್ರ ಇರೋದ್ರಿಂದ ಪರಮ ಸ್ನೇಹಿತರು ಅಂತ ಹೆಸರು, ರಾಜರಾಜ ಸಖ ಅಂತ ಹೇಳಿ ಶಿವನಿಗೆ ಬಹಳ ಪ್ರಸಿದ್ಧವಾದ ಹೆಸರು. ಅಲ್ಲಿಗೆ ಯುದ್ಧಕ್ಕೆ ಹೊರಟೇ ಬಿಡ್ತಾನೆ ಸೈನ್ಯ ಸಮೇತವಾಗಿ. ಕುಬೇರ ನೋಡಿದರೆ ಯಕ್ಷ ರಾಕ್ಷಸರ ರಾಜ, ಇವನು ಮನುಷ್ಯರ ರಾಜ, ಅವನು ಹೇಳಿ ಕೇಳಿ ದೇವತೆ ಚೆನ್ನಾಗಿ ಯುದ್ಧ ಮಾಡ್ತಾನೆ ಈತ, ಆದರೆ ಆತರ ಮುಂದೆ ಈತನ ಕೈ ನಡೆಯೋದಿಲ್ಲ, ತುಂಬಾ ಪೆಟ್ಟು ಬೀಳೋಕೆ ಶುರುವಾಗುತ್ತೆ, ಸೈನಿಕರು ಸತ್ತ ಸತ್ತು ಬೀಳ್ತಾ ಇದ್ದಾರೆ, ಕುಬೇರನ ಕಡೆಗೆ ಒಳ್ಳೆ ಜಯ ಬರ್ತಾ ಇದೆ. ಆಗ ಮುಚುಕುಂದರಾಜನಿಗೆ ಭಾರಿ ಬೇಸರವಾಯ್ತಂತೆ, ತನ್ನ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾನೆ. ವಸಿಷ್ಠರು ಅವರ ಗುರು, ಸೂರ್ಯವಂಶದ ರಾಜ ಅವನು, ವಸಿಷ್ಠರು ಗುರುಗಳಾದ್ರಿಂದ ಅವರನ್ನು ಕೇಳ್ತಾನೆ, ಸ್ವಾಮಿ ವಸಿಷ್ಠರು ಏನಿದು, ಹೀಗೆಲ್ಲ ನಾವು ಸೋತು ಹೋಗ್ತಾ ಇದ್ದೇವೆ, ನೀವು ನಮ್ಮನ್ನು ಕಾಪಾಡಬೇಕಲ್ವೇ ಅಂತ ಕೇಳಿದಂತೆ. ಅಂದ್ರೆ ಗುರುಗಳ ಜವಾಬ್ದಾರಿ ಎಷ್ಟಿದೆ ಅಂದ್ರೆ ಎಲ್ಲ ರೀತಿಯಲ್ಲೂ ಎಷ್ಟೇ ಹೊರತು ಮಾಡಬೇಕಂತ ಅವರ ಜವಾಬ್ದಾರಿ ಅದು. ಒಂದು ಕೇವಲ ಯಾವುದೋ ಹೇಳ್ಬಿಟ್ಟು ದಕ್ಷಿಣ ಇಸ್ಕೊಂಡು ಹೋದ್ರೆ ಗುರುಗಳಲ್ಲ, ಕಂಪ್ಲೀಟ್ ಜವಾಬ್ದಾರಿ ಹೊರಬೇಕು ಅವರದ್ದು. ನಾನು ಸೋಲ್ತಾ ಇದ್ದೇನೆ, ಸೈನಿಕರು ಸಾಯ್ತಾ ಇದ್ದಾರೆ, ನೀವು ಅದಕ್ಕೇನು ಪರಿಹಾರಣೆ ಮಾಡ್ತಾ ಇಲ್ವಲ್ಲ, ಏನಾದರೂ ಮಾಡಿ ನಮಗೆ ಗೆಲುವು ಬರಬೇಕಾಗಿ ಮಾಡಿ ಅಂತ ಕೇಳಿದ್ರೆ, ವಸಿಷ್ಠರಂತ ಎಷ್ಟು ದೊಡ್ಡ ಋಷಿ ಬ್ರಹ್ಮರ್ಷಿಗಳು ವಸಿಷ್ಠರು, ಆಗಲಿ ಅಂತ ಹೇಳಿಬಿಟ್ಟು ವಿಶೇಷವಾದಂತಹ ಮಂತ್ರ ಜಪ ಎಲ್ಲ ಶುರು ಮಾಡ್ತಾರೆ. ಶುರು ಮಾಡಿದ ತಕ್ಷಣ ಶಕ್ತಿ ಬರಲು ಶುರುವಾಯಿತು ಇವರು ಸೈನಿಕರಿಗೆಲ್ಲ. ಮುಚುಕುಂದರಾದ್ರು ಭಾರಿ ಶಕ್ತಿ ಬಂತು, ಯುದ್ಧ ಮುಂದುವರಿಯಿತು, ಎಲ್ಲ ಶುರುವಾದ ಆಯ್ತಾಗ್ಲೇನೆ, ಚೇಂಜ್ ಆಗುತ್ತೆ, ಸೋಲೋ ಮ್ಯಾಚ್ಗೆ ಎಲ್ಲ ಶುರುವಾದಾಗ ಆಯ್ತಾಗ್ಲೇನೆ, ಇನ್ನೇನು ಸೋಲ್ತಾರೆ ಅಂತ ತಿಳ್ಕೊಂಡಿದ್ರೆ ಗೆಲುವು ಬಲಕ್ಕೆ ಪ್ರಾರಂಭವಾಯಿತು. ಕುಬೇರನ ಕಡೆಯವರು ಭಯಂಕರವಾದ ಪೆಟ್ಟು ಬೀಳಕ್ಕೆ ಶುರುವಾಯಿತು. ಆಶ್ಚರ್ಯ ಕುಬೇರನಿಗೆ, ಕುಬೇರ ಬಂದಂತ ಮುಚುಕುಂದರಾಜ ನನಗೆ ಇದು ಹಿಡಿಸಲಿಲ್ಲ ಅಂತ ಹೇಳಿಬಿಡ್ತಾರೆ, ನಿನ್ನ ಪದ್ಧತಿಯನ್ನು ಹಿಡಿಸಲಿಲ್ಲ, ಹೀಗೆಲ್ಲ ಯುದ್ಧ ಮಾಡಬಾರದು, ಹಿಂದೆ ಯಾರು ಯುದ್ಧ ಮಾಡಿಲ್ಲ ಈ ರೀತಿಯಾಗಿ, ನೀನು ಸರಿಯಾಗಿ ಯುದ್ಧ ಮಾಡ್ತಾ ಇಲ್ಲ ಅಂತ ಹೇಳಿದನಂತೆ. ಯಾಕೆ ಅಂತ ಕೇಳುತ್ತಾರೆ, ನೀನು ನನ್ನಂತೆ ಶಸ್ತ್ರಾಸ್ತ್ರ ಹಿಡ್ಕೊಂಡು ಸೈನಿಕರ ಸಮೇತ ಯುದ್ಧ ಮಾಡೋದು ಬಿಟ್ಟು ವಸಿಷ್ಠನ ಕರ್ಕೊಂಡು ಒಂದು ಮಂತ್ರತಂತ್ರ ಮಾಡಿಸ್ತಿದ್ದೀಯಲ್ಲ, ಇದು ಯಾವ ನ್ಯಾಯ ಇದು, ಒಂದು ಇದು ಧರ್ಮ ಅಲ್ಲ ಅಂತ ಹೇಳಿಬಿಟ್ನಂತೆ. ಇದು ಅರ್ಥ ಮಾಡಿಕೊಂಡ್ರೆ ಪರೀಕ್ಷೆ ಕೂತರು ಪಕ್ಕದಲ್ಲಿ ಹೋಗಿ ಮಾಡಿಸ್ಕೊಂಡು ಕೂತಿರೋದು, ಹೋಗಿ ಮಾಡಿಸ್ಕೊತ ಮಾಡಿಸೋದು ಬರಲಿಕ್ಕೆ ಶುರು ಮಾಡಿಬಿಟ್ಟು ಪಜಿತ ಆಗೋದಿಲ್ವೇ ನಿಮ್ಮದ್ದೆ, ಅದು ಅಲ್ಲೇ ಇದು ಇಲ್ಲಿ ಎರಡನೇ ಇಲ್ಲೇ ಶುರು ಮಾಡಿಬಿಟ್ಟಿದ್ದಾನೆ ನೀನೀಗ, ಇದು ಧರ್ಮ ಅಲ್ಲ ಇದು, ಒಂದು ಕ್ಷತ್ರಿಯ ಯುದ್ಧ ಅಷ್ಟೇ ಮಾಡಬೇಕೆ ಹೊರತು ಹೀಗೆಲ್ಲ ಮಂತ್ರ ಸಹಾಯ ತಗೊಳ್ಬಾರ್ದು ಅಂತ ಹೇಳಿದನಂತೆ. ಆ ಹೇಳ್ತಾನೆ, ಏನು ಕುಬೇರ ನನಗೆ ಹೇಳ್ತಾ ಇದ್ದೀಯಾ, ದಿಕ್ಪಾಲಕ ಇರಬಹುದು, ನನ್ನ ಧರ್ಮ ಗೊತ್ತಿದೆ ಅಂತ ಹೇಳ್ತಾರೆ ಮುಚುಕುಂದರಾಜ. ನನ್ನ ಧರ್ಮ ಗೊತ್ತಿದೆ, ಯಾವಾಗಲೂ ಕೂಡ ಬರೀ ಕ್ಷತ್ರಿಯರ ಕೈಯಲ್ಲಿ ರಾಜ್ಯಭಾರ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಬರೀ ಕ್ಷತ್ರಿಯಕ್ಕೆ ರಾಜ್ಯಭಾರ ಮಾಡ್ಲಿಕ್ಕೆ ಆಗೋದಿಲ್ಲ, ಅವರಿಗೆ ಬ್ರಾಹ್ಮಣರ ಸಹಾಯ ಬೇಕೇ ಬೇಕು, ಬರೀ ಬ್ರಾಹ್ಮಣನಿಗೆ ಧರ್ಮ ಪ್ರಸಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಕ್ಷತ್ರಿಯರ ಸಹಾಯನೂ ಬೇಕೇ ಬೇಕು. ರಾಜ ಮತ್ತು ಬ್ರಾಹ್ಮಣ ಇಬ್ಬರಲ್ಲೂ ಕೂಡ ವಿಶೇಷ ಶಸ್ತ್ರ ಮಂತ್ರಗಳ ತಪಸ್ಸು ಸಿದ್ಧಿ ಎಲ್ಲ ಬ್ರಾಹ್ಮಣರದು, ಶಾಸ್ತ್ರಸಿದ್ಧಿ ಬ್ರಾಹ್ಮಣರದು, ಶಸ್ತ್ರಸಿದ್ಧಿ ಕ್ಷತ್ರಿಯರದು. ಶಸ್ತ್ರಶಾಸ್ತ್ರಗಳು ಸೇರಿದಾಗ ಯಶಸ್ಸು ಬರೋ ಹಾಗೆ ಬರೀ ಶಸ್ತ್ರದಿಂದಾಗಲಿ ಶಾಸ್ತ್ರದಿಂದಾಗಲಿ ಬರೋದಿಲ್ಲ, ಇದು ವಿಶೇಷ ಪ್ರತಿಪಾದನೆ ಮಾಡ್ತಾನೆ ಮುಚುಕುಂದರಾಜ. ಈ ಮಾತನ್ನ ಪಾಂಡರಾಜ ಹೇಳಿರ್ತಾನೆ. ಧರ್ಮರಾಜ ಹುಟ್ಟಿದ, ಮೊದಲ ಮಗು ಹುಟ್ಟಬೇಕು ನೆನಪಿರಬೇಕು ನಮಗೆ, ಮೊದಲ ಮಗು ಹುಟ್ಟಬೇಕು, ಯಾರಿಂದ ಕರಿಬೇಕು ಅಂತ ಯೋಚನೆ ಮಾಡಿದ. ಇವತ್ತು ಭೂಮಿ ಉಳಿಬೇಕಾದ್ರೆ ಧರ್ಮೋ ರಕ್ಷತೆ ರಕ್ಷಿತ, ಧರ್ಮದಿಂದ ಉಳಿಬೇಕು, ಅದಕ್ಕೆ ಯಮಧರ್ಮನನ್ನೇ ಕರೆ ಅಂತ ಹೇಳಿದ. ಯಮಧರ್ಮನ ಕರೆದ್ಲು, ಸಾಕ್ಷಾತ್ ಧರ್ಮರಾಜ ಹುಟ್ಟಿ ಬಂದ, ಯಮಧರ್ಮನ ಅವತಾರವಾಗಿ ಯುಧಿಷ್ಠಿರ ಅನ್ನ ಹೆಸರು ಹುಟ್ಟಿ ಬಂದು ಬಿಟ್ಟ, ಮುಗೀತು. ಇನ್ನೊಂದು ಮಗು ಬೇಕು ಅಂತ ಕೇಳಿದ. ಎಂಥ ಮಗು ಬೇಕು ಅಂತ ಕೇಳಿದಾಗ ಆ ಹೇಳ್ತಾಳೆ, ಭೂಮಿ ಉಳಿಬೇಕಾದ್ರೆ ಧರ್ಮ ಇರಬೇಕು, ಧರ್ಮ ಉಳಿದ್ರೆ ಭೂಮಿನ ಕಾಪಾಡುತ್ತೆ, ಧರ್ಮ ಉಳಿಬೇಕಲ್ಲ ಅದಕ್ಕೆ ಯಾರು ಬೇಕು ಅಂದ್ರೆ. ಅವಾಗ ಪಾಂಡರಾಜನ ಮಾತು, ಬಾಹೋರ್ಬಲಾತ್ ಜ್ಞಾನಬಲಾಚ ಧರ್ಮ ರಕ್ಷೋನ್ಯಥಾ ನಾಶಮುಪೈತಿ ಯಸ್ಮಾತ್. ಇವತ್ತು ಬಾಹುಬಲ ಜ್ಞಾನಬಲ ಎರಡು ಇದ್ರೆ ಮಾತ್ರ ಧರ್ಮ ಉಳಿಯುತ್ತೆ ಹೊರತು ಬರೀ ಒಂದು ಬಲದಿಂದ ಧರ್ಮ ಉಳಿಯೋದಿಲ್ಲ. ಇದನ್ನ ಇವತ್ತು ನಮಗೆ ಬಾಹುಬಲ ಒಂದೇ ಸಾಕು ಅಂತ ಹೇಳೋರು ಕೆಲವರು, ಬರೀ ಜ್ಞಾನಬಲ ಸಾಕು ಅಂತ ಹೇಳೋರು ಕೆಲವರು, ಎರಡು ಬೇಡ ಅಂದರೆ ಹೆಚ್ಚು ಜನ. ಇವತ್ತು ಯಾವ ಜ್ಞಾನ ಇಲ್ಲ ಬಲನೂ ಇಲ್ಲ, ಕುಡಿಯೋದು ಬಿದ್ದಿರೋದು, ಏನ್ ಧರ್ಮ ಉಳಿಯೋಕೆ ರಾಷ್ಟ್ರ ಉಳಿತದೆ ಈ ಮಧ್ಯೆ ಜನಗಳಿಗೆ ಸಾಧ್ಯ ಇಲ್ಲ. ಬಾಹುಬಲ ಅಂತ ಹೇಳಿದ್ರೆ ಈ ಮಿಲಿಟರಿ ಫೋರ್ಸ್ ಜೋರಾಗಿರಬೇಕು. ಇವತ್ತು ನಮ್ಮ ಸೈನ್ಸ್ ಪ್ರಕಾರ ಸೈಂಟಿಸ್ಟ್ ಒಳ್ಳೊಳ್ಳೆ ಸ್ಟ್ರಾಂಗ್ ಸಂಶೋಧನೆ ಮಾಡಿರಬೇಕು, ಒಳ್ಳೊಳ್ಳೆ ಅಸ್ತ್ರಗಳಿರಬೇಕು, ಆವಾಗ ಕೆಲಸ ಆಗ್ತದೆ ಹೊರತು ಮೆಕ್ಯಾನಿಕಲಿ ಮಾಡಲಿಕ್ಕೆ ಆಗೋದಿಲ್ಲ. ಅಧ್ಯಾತ್ಮಕ್ಕೆ ಬಂದ್ರೆ ಶಾಸ್ತ್ರದ ಬಲ ಬೇಕವ್ರಿ. ಆದ್ದರಿಂದ ಬಾಹುಬಲ ಒಳ್ಳೆ ಗುಂಡಕಲ್ಲಿ ಇದ್ದಾಗಿದ್ದಾರೆ, 30-35 ವರ್ಷ ಒಳ್ಳೆ ಸಂಧ್ಯಾಂದೆ ಮಾಡಬಹುದು, ಪೂಜೆ ಮೇಳ ಮಾಡಬಹುದು, ಏಕಾದಶಿ ಉಪವಾಸ ಮಾಡಿ ಎಲ್ಲ ಮಾಡಬಹುದು. ಅವನು ಅವನಿಗೆ ಗೊತ್ತೇ ಇಲ್ಲ, ಜ್ಞಾನನೇ ಇಲ್ಲ ಅವನಿಗೆ, ಮಾಡ್ಲಿಕ್ಕಾಗ್ತಾ ಇಲ್ಲ, ಒಳ್ಳೆ ಶಕ್ತಿ ಸಂಪನ್ನ ಮಾಡ್ಲಿಕ್ಕಾಗ್ತಾ ಇಲ್ಲ. ಇನ್ನೊಬ್ಬನು ಫಸ್ಟ್ ಕ್ಲಾಸ್ ಗೊತ್ತು, ಏನೇನು ಮಾಡೋಕೆ ಎಲ್ಲ ಗೊತ್ತು, 90 ವರ್ಷ ಮುದುಕ 7 ಲಕ್ಷಕ್ಕೆ ಬರೋದಿಲ್ಲ, ಏನ್ ಮಾಡ್ತಾ ಅವನು, ಕೂಡ್ಲಕ್ಕೆ ಬರೋದು 7ಕ್ಕೆ ಬರೋದಿಲ್ಲ. ಅವನಿಗೆ ಬಾಹುಬಲ ಇಲ್ಲ, ದೇಹದಲ್ಲಿ ಶಕ್ತಿ ಇಲ್ಲ, ಈಗ ಅವನಿಗೆ ಮದ್ದು ಇಲ್ಲ, ಅವನಿಗೆ ಶಕ್ತಿ ಇಲ್ಲ. ಎರಡು ಇದ್ರೆ 30 ವರ್ಷದ ಹುಡುಗ ಒಳ್ಳೆ ಗಟ್ಟಿಮುಟ್ಟಾಗಿದ್ದಾರೆ, ಫಸ್ಟ್ ಕ್ಲಾಸ್ ಶಾಸ್ತ್ರ ಓದಿದ್ದಾನೆ, ಎಷ್ಟು ಅಚೀವ್ ಮಾಡುವ ಲೆಕ್ಕ ಹಾಕಿಯಾಗ. ಅಂದ್ರೆ ಎರಡು ಸೇರಬೇಕೆ ಹೊರತು ಒಂದನ್ನು ಬಿಟ್ಟರು ಆಗೋದಿಲ್ಲ. ನಮ್ಮಲ್ಲೇ ಎರಡು ಇರಬೇಕು, ನಮ್ಮಲ್ಲೇ ಎರಡು ಇರಬೇಕು, ಫಿಸಿಕಲ್ ಸ್ಟ್ರೆಂತ್ ಇರಬೇಕು, ಇಂಟೆಲೆಕ್ಚುಯಲ್ ಸ್ಟ್ರೆಂತ್ ಇರಬೇಕು. ಎರಡು ಇದ್ದಾಗ ಬರೋ ಯಶಸ್ಸು ಪೂರ್ಣ ಯಶಸ್ಸು, ಇಲ್ಲ ಹೋದ ಯಶಸ್ಸು ಬರೋದಿಲ್ಲ. ಇನ್ನು ಒಬ್ಬನೇ ಇದ್ದಾಗ ಬಲಾಢ್ಯನ ಜೊತೆಗೆ ಜ್ಞಾನಿಯಾದವನು ಸೇರಬೇಕು. ಹಿಂದಿನ ರಾಜರುಗಳಲ್ಲಿ ಮಂತ್ರಿಮಂಡಲ ಅಂತ ಒಂದಿರ್ತಿತ್ತು, ಅವರೆಲ್ಲ ವಿಷಯಗಳ ಸಜೆಷನ್ ಕೊಡೋದು ಅವ್ರ ಕೆಲಸ, ಇಂಪ್ಲಿಮೆಂಟ್ ಮಾಡೋದು ರಾಜನೇ ಕೆಲಸ. ಸರ್ಕಾರ ಕಮಿಟಿ ಮಾಡುತ್ತಲ್ಲ ಆ ಟೈಪ್,
ಎಕ್ಸ್ಪರ್ಟ್ ಕಮಿಟಿಯನ್ನು ಮಾಡಿಬಿಟ್ಟು ಅವರ ಒಪಿನಿಯನ್ ತಗೊಂಡು ಹೇಗೆ ಮುಂದುವರಿಬೇಕೋ ಆ ರೀತಿಯಲ್ಲಿ ಇರ್ತಾರೆ. ಯಾರೋ ಒಬ್ಬ ಮಿನಿಸ್ಟರ್ ಇರ್ತಾವನು, ಏನು ಗೊತ್ತೋ ಸೈಂಟಿಸ್ಟ್ ಬೇಕಾಗಿದೆ, ಸೈಂಟಿಸ್ಟ್ ಅವನು ಕನ್ಸಲ್ಟ್ ಮಾಡಿ ಕೆಲಸ ಮಾಡ್ತಾನೆ. ಬೇರೆ ದೇಶದವರು ಬರ್ತಾರೆ, ಮಾತುಕತೆ ಇವನು ಆಡೋದಿಲ್ಲ, ಆ ಕಮಿಟಿ ಮೂಲಕ ಮಾತಾಡಿಸ್ತಾರೆ. ಯಾಕೆ ತನಗೇನು ಗೊತ್ತಿಲ್ಲ ವಿಚಾರದ ಬಗ್ಗೆ. ಅವ್ರು ಕೊಟ್ಟು ಒಟ್ಟು ತೀರ್ಮಾನವನ್ನು ಅನುಷ್ಠಾನ ತರೋದು ಇವನ ಕೆಲಸ, ಅನುಷ್ಠಾನ ಎಕ್ಸಿಕ್ಯೂಟ್ ಮಾಡೋದು ಇವನ ಕೆಲಸ, ಸಜೆಸ್ಟ್ ಮಾಡೋದು ಅವ್ರ ಕೆಲಸ. ಆದ್ದರಿಂದ ಬ್ರಹ್ಮಬಲ ಈ ಛತ್ರಬಲ ಎರಡು ಸೇರಿದಾಗ ಯಶಸ್ಸು ಬರುತ್ತೆ ಅಂತ ಶಾಸ್ತ್ರ. ಅದನ್ನು ಅರ್ಥ ಮಾಡಿಕೊಂಡ್ರೆ ತುಂಬಾ ಜನ ನಮ್ಮಲ್ಲಿ ಆರೋಗ್ಯವನ್ನು ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. 99% ಜನ ಆರೋಗ್ಯ ನೆಗ್ಲೆಕ್ಟ್ ಮಾಡ್ತಾರೆ. ಆದ್ದರಿಂದ ಮುಂದೆ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ಅವರಿಗೆ. ಕೆಲವರು ಆ ಬರೀ ಆರೋಗ್ಯದ ಬಗ್ಗೆ ಭಾರಿ ಕಾಳಜಿ ತೋರಿಸಿಬಿಟ್ಟು ಓದಿಲ್ಲ ಬರಲಿಲ್ಲ, ಬರೀ ಯಾವ ಕಾಲಕ್ಕೆ ಏನು ತಿನ್ನಬೇಕು ಇಷ್ಟ ಲಿಸ್ಟ್ ದೊಡ್ಡ ಲಿಸ್ಟ್ ಬೆಳಗಿನ ಸಾಯಂಕ್ರ ಯಾರು ಸಮತೂಕದ ಆಹಾರ ಅಂತ ಹೇಳಿದ್ರಲ್ಲ, ಯಾರೋ ಸಮತೂಕದ ಆಹಾರ ತೊಗೊಳ್ಳಿ ಅಂತ ಹೇಳಿದ್ರೆ ತೊಗೊಬಿಟ್ರೆ ಅವನ ತೂಕದ ಆಹಾರ ತಂದು ತೂಕ 60 kg ತಿಂದುಬಿಟ್ರೆ ಗತಿಯನ್ನಾಗಬೇಕು ಮತ್ತೆ. ಅದು ಸಮತೂಕ ಅಲ್ಲ. ಈ ಸಮತೂಕ ಲೆಕ್ಕ ಹಾಕಿದ್ರೆ ಅವ್ನು ಲೆಕ್ಕ ಕಟ್ಕೊಂಡ್ಬಿಟ್ರೆ ದಿವಸಕ್ಕೆ ಇಷ್ಟಿಷ್ಟು ತಿನ್ನುವ ಇಷ್ಟು ಅವನು ಸಾಧನ ತಗೊಳ್ಳಿ ಇಷ್ಟು ಕೆಜಿ ಗ್ರಾಮ ತಗೊಳ್ಳಿ ಅಂತ ಹೇಳಿದ್ರೆ ಅದು ತುಂಬ ತಿನ್ನಲಿಕ್ಕೆ ಆಗುತ್ತೆ ಯಾರಿಗಾದ್ರೂ ಕೂಡ ಸಾಧ್ಯನೇ ಇಲ್ಲ. ಓವರ್ ಅದು ಎರಡು ಅತಿರೇಕ ಅದು ಒಂದು. ಅದಕ್ಕೆ ದೇವರು ಏನ್ ಮಾಡಿದ್ದನ್ನು ಗೊತ್ತಿ, ಎಲ್ಲ ಲೆಕ್ಕ ಹಾಕ್ಲಿಕ್ಕೆ ಹೋಗಬೇಡಿ. ನಿಮ್ಮ ಬುದ್ಧಿ ಆರೋಗ್ಯ ಸರಿ ಇದ್ದು ನಿಮ್ಮ ಹೊಟ್ಟೆ ಬಾಯಿ ಏನ್ ಹೇಳುತ್ತೋ ಆ ಸರಿಯಾಗಿ ಕೇಳಿದ್ರೆ ಅದು ಹೆಚ್ಚು ಬೇಡ ಅಂದಾಗ ಒತ್ತಾಯಿತ್ತಿರ್ತಾರೆ, ಎಷ್ಟು ಸಾಕಾಗಿಬಿಟ್ಟಿರುತ್ತೆ, ಇನ್ನೊಂದು ಹಾಕ್ತೀರಿ ಅಂತಾರೆ ಹಾಕೊಂಡು ಬಿಡ್ತಾರೆ. ಇನ್ನೊಂದು ಇವಂದಲ್ಲ, ಇನ್ನೊಬ್ರು ಹಾಕಿದ್ದು ಇವಂದಲ್ಲ. ಅದು ಸಾಕು ಅಂದ ತಿಂದ ಅಂದ್ರೆ ವೇಸ್ಟ್ ಅದು ಒಂದು. ಆರೋಗ್ಯ ಕೆಟ್ಟೆ ಕೆಡುತ್ತೆ, ಬೇಕು ಅಂದಾಗ ಬಿಟ್ಟರು ಕೂಡ ಆರೋಗ್ಯ ಕೆಡುತ್ತೆ. ಅದಕ್ಕೆ ದೇವರು ನಾಳೆಗೆ ರುಚಿಯಾತ ಕೊಟ್ಟಿದ್ದಾನು ಗೊತ್ತೇ, ಅದೇ ಡಿಸೈಡ್ ಮಾಡುತ್ತೆ ಯಾವ್ದು ಬೇಕು ಯಾವ್ದು ಬಿಡಬೇಕು ಅಂತೇಳಿ. ಇನ್ನೂ ಬೇಕು ಅನ್ಸಿದ್ರೆ ಅದನ್ನ ತೊಳೆದು ರೆಡಿ ಇದೆ ಅಂತ ಅರ್ಥ. ಬೇಡ ಅಂತ ಅಷ್ಟು ಬಿಟ್ಟು ಬಿಡ್ಬೇಕಾದ್ರೆ ಒತ್ತಾಯ ತಿನ್ನೋದೊಂಬುದು ಅರ್ಥ ಇಲ್ಲ ಅದೊಳಗೆ. ನೀವು ಸ್ವಲ್ಪ ಪೆಟ್ರೋಲ್ ಹಾಕ್ತೀನಿ ಅಂತ ಒತ್ತಾಯ ಮಾಡಿದ್ರೆ ಆಕ್ಷನ್ ಹೋಗ್ತಾನೆ ಅವನೀಗ. ನೀವು ಸ್ವಲ್ಪ ಪೆಟ್ರೋಲ್ ಹಾಕ್ತೀನಿ ಅಂತ ಕೇಳಿದ್ರೆ ನಾವು ಹೋಗೋದು 10 kilometer 100 kilometer ಇದಕ್ಕೆ 10 liter ಪೆಟ್ರೋಲ್ ಹಾಕೋದಕ್ಕೆ ಬೇಕಾಗಿಲ್ಲ. ಪೆಟ್ರೋಲ್ ಹಾಕಬೇಕಾದ್ರೆ ಕಾರಿಗೆ ಎಷ್ಟು ದೂರ ಹೋಗ್ತಾನೆ ನೋಡಿ, ಅಷ್ಟು ಪೆಟ್ರೋಲ್ ಹಾಕ್ತಾನಲ್ಲ. ಇವತ್ತು ಎಷ್ಟು ಕೆಲಸ ಇದೆ ನೋಡಿ, ಅದಕ್ಕೆ ತಕ್ಕಂತೆ ಆಹಾರ ತಗೋಬೇಕಂತ. ಹೆವಿ ವರ್ಕ್ ಇದ್ರೆ ಸ್ವಲ್ಪ ಹೆವಿ ಮೀಲು, ಹೆವಿ ವರ್ಕ್ ಇಲ್ಲ ಅಂದ್ರೆ ಲೈಟ್ ಮೀಲ್ ಅಷ್ಟೇ. ಇವತ್ತಾಗಲ್ಲ ಮೀಲ್ ಈಸ್ ಮೀಲ್ ಅಷ್ಟೇ, ಹೆವಿ ಗಿವಿ ಇಲ್ಲೇ ಇಲ್ಲ. ಆ ಲೆಕ್ಕನೇ ಮ್ಯಾಕ್ಸಿಮಮ್ ಇಷ್ಟು ತಗೊಂಡ್ರೆ ಸರಿ. ಕೆಲವರಂತೂ ಮಠಕ್ಕೆ ಹೋಗಿರ್ತಾರಲ್ಲ, 30 rupees ಕೊಟ್ಟಿದ್ದೇವೆ ಕಡಿಮೆ ಕೂಟ ಮಾಡಬೇಕು ಅಂತ ಫುಲ್ ಕಂದಾಗಲ್ಲ ಆಶ್ಚರ್ಯದ ಕೆಲಸ, ವರ್ಕೌಟ್ ಆಗೋದಿಲ್ಲ ಅಂತ ಅವ್ರ ಲೆಕ್ಕ. ಈ ರೀತಿ ಯೋಚನೆ ಮಾಡಿದ್ರೆ ಗತಿಯರಾಗಬೇಕು. ಅದು ಧರ್ಮ ಅಲ್ಲ. ಇವತ್ತು ಅದು ಸೇವೆ ಅಂತ ತಿಳ್ಕೋಬೇಕು ಹೊರತು ಅದನ್ನ